ీవచ్చాపాన్మణిగ్రీవమోచనం స్వాగ్రహణాదేవాగ్రహ విగ్రహం వృందావనగతం వందే బ్రహ్మరుద్రేంద్రవందితం స్వాంతస్థానాంతశయ్యాయ పూర్ణజ్ఞానవసాంగసే ఉత్తుంగవాక్తరంగాయ మధ్వదుర్గాధ్వయే నమః. గురుమతులగుణజ్ఞం సద్గుణేకాధివాసం క్షమతమపరినిష్టం సత్వనిష్టం వరిష్టం సకలకుజనశిష్టం నిత్యనిర్భూతకష్టం అయముఖపదనిష్టం మాం భజంతు ప్రపన్నా. పూజ్యాయ రాఘవేంద్రాయ సత్యధర్మరతాయ చ భజతాం కల్పవృక్షాయ మృతాం కామధేనవే. నీలాకరార్చితానంత లీలాగోపాలపాలితాం విద్యాపయోనిధీం వందే బ్రహ్మ విద్యాగురుం నమః. బ్రహ్మచర్య హరిప్రీతి సువిద్యాపాదశాలిన ఇష్టదాం కష్టహర్తోన్న విద్యామాన్యాం మునీం నమః. వాదిరాజపదద్వంద్వ వారిజాసక్తమానసాం విశ్వప్రియ గురుం వందే నందోహం ధీవిశుద్ధయే. సత్యం సత్యం పునఃసత్యం విష్ణుతీర్థపదాయత సర్వే కామా భవంతే శంభో విశ్వసన్నిధో. చింతామణిం సువర్ధానాం కల్పవృక్షం చ కామదః. స్వామినం త్వాం రఘుప్రేమవిద్ధం వందేభ్యభీష్టదం. అజ్ఞానతిమిదఛేదం బుద్ధిసంపత్ప్రదాయకం విజ్ఞాన విమలం శాంతం విజయార్థగురుం భజే. శ్రీగురుభ్యో నమః. హరి ఓం. గతిర్భర్త ప్రభుస్సాక్షి నివాస శరణం సుహృద్. ప్రభవ ప్రళయ స్థానం నిధానం బీజం అవ్యయం. నిన్న పరిధి మొదలు సాక్షి అని కొదవరు. నేను హెళ్తారే నివాస నివాస అందరూ హెళ్తా ఇద్దరే ఆశ్రయ. ఎల్లరిగూ ఆశ్రయ శ్రీహరియ. ಎಲ್ಲರಿಗೂ ಆಶ್ರಯ ಶ್ರೀಹರಿಯೇ. ಜೀವನದಲ್ಲಿ ತುಂಬಾ ತೊಂದರೆಗಳು ಬರ್ತಾ ಇರುತ್ತೆ. ಆ ತೊಂದರೆಗಳಲ್ಲಿ ಪ್ರಧಾನವಾದ ತೊಂದರೆ ಎಲ್ಲಿರಬೇಕು, ಹೇಗಿರಬೇಕು ಎಂಬುದು ಎಲ್ಲರಿಗೆ ಕಾಡುವ ಪ್ರಶ್ನೆ. ಅಂದರೆ ಯಾವ ದೇಶದಲ್ಲಿರಬೇಕು, ಯಾವ ದೇಶದಲ್ಲಿದ್ದರೆ ಯಾವ ಉದ್ಯೋಗ. ನೋಡಿ, ಒಂದು ಪ್ರದೇಶ ಅದು ಆಶ್ರಯವೇ, ಉದ್ಯೋಗ ಆಶ್ರಯವೇ. ಉದ್ಯೋಗದ ಕಾಟ ಯಾವಾಗಿರುತ್ತೆ, ಯಾವ ಆಶ್ರಯ ಪಡೆಯಲಿ ಅಂತ ನಮ್ಗೆ ಯಾವಾಗ ತೊಂದರೆ ಇರುತ್ತೆ. ಹಾಗೆ ಇಲ್ಲಿರ್ಲ ಅಲ್ಲಿರ್ಲ ಎಲ್ಲಿರಲಿ ಅಂತ ಆಶ್ರಯ. ಅದಕ್ಕೆ ಹೇಳ್ತಾ ಇದ್ದಾರೆ, ದೇವರನ್ನ ಆಶ್ರಯ ಅಂತ ಚಿಂತನೆ ಮಾಡಿದರೆ ನಾವು ಎಲ್ಲಿ ಇರಬೇಕೋ ಅಲ್ಲಿ ಸರಿಯಾದ ಸ್ಥಾನದಲ್ಲಿ ಇರುವಂತೆ ಭಗವಂತ ಮಾಡುತ್ತಾನೆ. ಅದಕ್ಕೆ ದೇವರನ್ನ ನಿವಾಸ ಅಂತ ಚಿಂತನೆ ಮಾಡಬೇಕು. ನಂತರ ದೇವ ನಿವಾಸ ಯಾಕೆ ಅಂದರೆ ನಿಶೇಷ ನಿತರಾಂ ವಾಸ ಅಂದರೆ ನಮಗೆಲ್ಲ ಇಲ್ಲಿದ್ದೇವೆ ಬೆಂಗಳೂರಲ್ಲಿ. ಯಾವ ಕ್ಷಣದಲ್ಲಿ ಯಾವ ದೇಶಕ್ಕೆ ಹೋಗ್ತೀವೋ ಗೊತ್ತಿಲ್ಲ. ಮನೆಯಲ್ಲಿದ್ದೇವೆ, ವಾಸ ಯಾವ ಕ್ಷಣಕ್ಕೆ ಯಾವ ಮನೆಗೆ ಹೋಗ್ತೀವೋ ಗೊತ್ತಿಲ್ಲ. ಇಲ್ಲರಿಗೆ ನಮ್ಮ ಸ್ವಂತ ಮನೆ ಅಡ್ಡಿ ಇಲ್ಲ, ಸ್ವಾಮಿ ತೆಗೆದೇ ಬಿಡ್ತಾನೆ. ಅವನ ಸಂಕಲ್ಪ ಬಂತ, ಸ್ವಂತ ಮನೆ ಇಟ್ಟು ಅದು ಬಾಡಿಗೆ ಕೊಡಿಸಿ ನಮ್ಮನ್ನು ಬಾಡಿಗೆ ಮನೆಯಲ್ಲಿ ಸ್ವಂತ ಮಾಡ್ತಾನೆ, ಆ ಬುದ್ಧಿ ಕೊಡ್ತಾನೆ. ಹೌದಲ್ವೋ? ಅದರಿಂದ ನಿವಾಸ ಅವನು ಏನು ಮಾಡುತ್ತಾನೆ ಅಂದ್ರೆ ನಮಗಿವೆಲ್ಲ ವಾಸಗಳೆಂತಾವು? ನಿವಾಸಗಳಲ್ಲ, ಬರೀ ವಾಸ ಅಷ್ಟೇ ಇರಲಿಕ್ಕೆ. ನಿತರಾಂ ಯಾವಾಗ್ಲೂ ಇರುವ ವಾಸ ಅವನೊಬ್ಬನೇ. ಅವನನ್ನು ಬಿಟ್ರೆ ಇನ್ನೆಲ್ಲೂ ಕೂಡ ಪರ್ಮನೆಂಟ್ ಜಾಗ ಅಂಬೋದಿಲ್ಲ. ಅವನ ಪಾದ ಮಾತ್ರ ಪರ್ಮನೆಂಟ್ ಜಾಗ. ಅವನ ಪಾದ ಆಶ್ರಯವನ್ನು ಮಾಡುವುದೇ ನಮಗೆ ನಿಜವಾದ ವಾಸ. ಆದ್ದರಿಂದ ನಿತರಾಂ ವಾಸ ಅಂದರೆ ವಿಶೇಷವಾಗಿ ನಮಗೆ ಆಶ್ರಯದಾತನಾಗಿರ್ತಕ್ಕಂಥವ ಅಂತ ಹೇಳ್ತಾರೆ. ನಂತರ ಶರಣ, ಭಗವಂತ ಶರಣ. ದೇವನ ಶರಣ ಅಂತ ಯಾಕೆ ಕರೆದರು ಅಂದರೆ ಭೀತರಕ್ಷಕ. ಭಯದಿಂದ ಒದ್ದಾಡುವಂಥವರಿಗೆ ಆ ಭಯವನ್ನು ನಿವಾರಣೆ ಮಾಡಿ ರಕ್ಷಣೆ ಮಾಡುವಂಥವ ಭಗವಂತ. ಅದಕ್ಕೆ ದೇವರನ್ನ ಶರಣ ಶರಣ ಅಂತ ಚಿಂತನೆ ಮಾಡಿದೆ. ಭಗವಂತನೇ ನಮಗೆ ಶರಣ ಅಂತ ಕೇಳುತ್ತಾರೆ. ಭಯ ಯಾವುದರಿಂದ ಅಂತ ಮತ್ತು ಪ್ರಶ್ನೆ. ನಮಗೆ ಆಗಾಗ ಬರುವ ಕಷ್ಟಗಳು ಅದು ಭಯ ಕೊಡ್ತಾ ಇವೆ. ಆದರೆ ನಿಜವಾಗಿ ಯೋಚನೆ ಮಾಡಿದವರಿಗೆ ಈ ಬರುವ ಕಷ್ಟಗಳೇನಿವೆ ಅದರಿಂದ ಭಯಕ್ಕಿಂತ ಕಷ್ಟಗಳಿಗೆ ಮೂಲವಾದ ಪಾಪ ಅದರ ಭಯ ಜಾಸ್ತಿ. ಆ ಪಾಪಕ್ಕೆ ಮೂಲವಾದ ಅಜ್ಞಾನ ಅದರ ಭಯ ಜಾಸ್ತಿ. ನಮ್ಮಲ್ಲಿ ಅಜ್ಞಾನ ಎಷ್ಟು ಕಾಲ ಇರುತ್ತೋ ಅಷ್ಟೂ ಕಾಲ ಪಾಪದ ಆಚರಣೆ ಇದ್ದೇ ಇರುತ್ತೆ. ಎಷ್ಟು ಕಾಲ ನಮ್ಮಲ್ಲಿ ಪಾಪ ಕರ್ಮದ ಆಚರಣೆ ಇದ್ದೇ ಇರುತ್ತೋ ಪಾಪ ಫಲ ಬಂದೇ ಬರುತ್ತೆ. ಬಂದರೆ ಪಾಪ ಫಲ ನಮ್ಮಲ್ಲಿ ಇದ್ದಷ್ಟು ಕಾಲ ನಮಗೆ ದುಃಖಗಳು ಕಟ್ಟಿಟ್ಟ ಬುದ್ಧಿ. ಅದ ಕಾರಣ ದುಃಖಗಳು ಹೋಗಬೇಕಾದರೆ ಪಾಪಗಳು ಹೋಗಬೇಕು, ಪಾಪಗಳು ಹೋಗಬೇಕಾದರೆ ಅಜ್ಞಾನ ಹೋಗಬೇಕು, ಅಜ್ಞಾನ ಹೋಗಬೇಕಾದರೆ ಏನು ಮಾಡಬೇಕು ಅಂತ ಪ್ರಶ್ನೆ. ಅದಕ್ಕೆ ಭಗವಂತನನ್ನ ಅಜ್ಞಾನ ಕಳೆಯುವವ. ನಮಗೆ ಭಯ ಯಾವುದರಿಂದ ಬಂದಿದೆ? ಅಜ್ಞಾನದಿಂದ. ಅಜ್ಞಾನ ಅಂದ್ರೆ ಏನು ಅಂತ ಮತ್ತು ಪ್ರಶ್ನೆ. ಮತ್ತು ಜ್ಞಾನ ಇಲ್ಲದೆ ಇರೋದೇ ಅಜ್ಞಾನ. ಯಾವ ಜ್ಞಾನ ಮುಖ್ಯ? ಯಾವ ಜ್ಞಾನ ಮುಖ್ಯ ಅಂದ್ರೆ ಹೇಳ್ತಾರೆ, ಈ ಜಗತ್ತಿಗೆ ಶ್ರೀಹರಿ ಒಬ್ಬನೇ ಗತಿ, ಇನ್ಯಾರು ಗತಿ ಇಲ್ಲ. ಅವನೇ ಸ್ವತಂತ್ರ, ಎಲ್ಲರೂ ಅಸ್ವತಂತ್ರರು. ಅವನೇ ಎಲ್ಲರಿಗೂ ಆಶ್ರಯ, ನನಗೂ ಆಶ್ರಯ. ನನ್ನಿಂದಾಗುವ ಸಕಲ ಕಾರ್ಯಗಳು ಅವನೇ ನನ್ನಿಂದ ಮಾಡಿ ಮಾಡಿಸ್ತಾನೆ ಎಂಬ ಎಚ್ಚರ ಜ್ಞಾನ ನಮಗೆ ಸದಾ ಇರಬೇಕು. ಆ ಎಚ್ಚರ ಇಲ್ಲದೆ ಮಾಡಿದ ಕರ್ಮಗಳೆಲ್ಲ ಭೀಕರವಾದ ಕರ್ಮಗಳಾಗಿ ನಮ್ಮನ್ನ ನರಕಕ್ಕೆ ಕೆಡವಿ ಬಿಡುತ್ತೆ. ಆದ್ದರಿಂದ ಶರಣಂ. ಯಾರಿಗಾದರೆ ಶ್ರೀಹರಿಯೇ ಸರ್ವದಾ ಸ್ವತಂತ್ರ, ನಾನಸ್ವತಂತ್ರ, ಈ ಜ್ಞಾನದ ಅಭಾವ ಇರುತ್ತೋ ಅದನ್ನ ಅಜ್ಞಾನ ಅಂತ ಕರೆದ್ರು. ಯಾರಿಗೆ ಶ್ರೀಹರಿಯೇ ಸದಾ ನನ್ನಿಂದ ಸಕಲ ಕರ್ಮ ಮಾಡಿ ಮಾಡಿಸ್ತಾ ಇದ್ದಾನೆ ಎಂಬ ಎಚ್ಚರ ಇರಲ್ಲವೋ ಅದನ್ನ ಅಜ್ಞಾನ ಅಂತ ಕರೆದ್ರು. ಅದರಿಂದಲೇನೆ ಭಯ ಬರ್ತಾ ಇದೆ, ಅದರಿಂದಲೇನೆ ಭಯ ಬರ್ತಾ ಇದೆ. ಅದಕ್ಕೆ ಹೇಳ್ತಾ ಇದ್ದಾರೆ, ಭಯ ಯಾವುದರಿಂದ ಬರುತ್ತೆ ಅಂತ ಹೇಳ್ತಾರೆ. ಈಶಾತ್ ಅಪೇತಸ್ಯ. ಭಯ ಯಾಕೆ ಬರುತ್ತೆ ಅಂತ ಹೇಳಿದರೆ, ದೇವರನ್ನ ಮರೆತವನಿಗೆ ಭಯ ಬರುತ್ತೆ. ದೇವರನ್ನ ಮರೆಯೋದು ಅಂದ್ರೆ ಏನು ಅಂದ್ರೆ ಹೇಳ್ತಾರೆ, ದೇವರ ನೆನಪೇ ಇದ್ರೂ ದೇವರ ಮರೆಯೋದು ಆಗುತ್ತೆ. ಅಂದ್ರೆ ದೇವರು 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 ಅಂತ ಎಲ್ಲ ಚಿಂತನೆ ಮಾಡಿ ಆಯಿತು, ಗುಣಪೂರ್ಣ ದೋಷರಹಿತ ಹಾಗೆ ಹೀಗೆ ಎಲ್ಲ ದೇವರಲ್ಲೇ ಮನಸ್ಸಿಟ್ಟಾಯಿತು. ಆದರೆ ದೇವರನ್ನು ಮರೆತಿರ್ತಾರೆ ನೋಡಿ, ಇಷ್ಟು ದೇವರಲ್ಲೇ ಮನಸ್ಸಿಟ್ಟಿದ್ರು ದೇವರನ್ನೇ ಮರೆತಿರ್ತಾರೆ ಅಂದ್ರು. ಅರ್ಥವೇ ಆಗಲ್ಲ. ದೇವರಲ್ಲಿ ಮನಸ್ಸಿಟ್ರೆ ದೇವರನ್ನು ಮರೆತಿರೋದು ಹೇಗಾಗುತ್ತೆ ಅಂದರೆ, ದೇವರ ಸ್ವಾತಂತ್ರ್ಯ ಗುಣವೇ ಮರೆತು ದೇವರಲ್ಲಿ ಮನಸ್ಸಿಟ್ಟಾಗ ನಾ ಮನಸ್ಸಿಟ್ಟೆ ಅಂತ ತಿಳ್ಕೊಳ್ತಾರಲ್ಲ, ದೇವರ ಪ್ರಧಾನ ಗುಣ ಸ್ವಾತಂತ್ರ್ಯ ಅದು ತಮ್ಮಲ್ಲಿ ತಂದುಕೊಳ್ಳುತ್ತಾರೆ, ಇಲ್ಲದನ್ನ ಹಚ್ಚಿಕೊಳ್ಳಲಿಕ್ಕೆ. ಅದು ವಿಜಯದಾಸರು ಹೇಳ್ತಾರೆ, ಇಲ್ಲದ ಸ್ವಾತಂತ್ರ್ಯ ಪಚ್ಚಿಕೊಂಡರೆ ಬರುವುದೇ. ಅದಕ್ಕೆ ದೇವರಿಗೆ ಸುಮುಖರಾಗಿರೋದು, ದೇವರಲ್ಲೇ ಮನಸ್ಸಿಡೋದು ಅಂದ್ರೆ ಏನು? ಸ್ವಾಮಿಯೇ ನನ್ನಿಂದ ಎಲ್ಲ ಮಾಡಿ ಮಾಡಿಸ್ತಾ ಇದ್ದಾನೆ ಎಂಬ ಎಚ್ಚರ ಪೂರ್ವಕ ದೇವರೇ ನನ್ನ ಮನಸ್ಸನ್ನ ತನ್ನ ಕಡೆಗೆ ಕರ್ಕೊಂಡು ಹೋಗ್ತಾ ಇದ್ದಾನೆ ಎಂಬ ಎಚ್ಚರ ಯಾರಿಗೆ ಬರುತ್ತೆ ಅವರು ದೇವರಿಗೆ ಸುಮುಖರು. ಅದನ್ನು ಹೇಳ್ತಾ ಇದ್ದಾರೆ. ಶರಣಂ ಅಂದರೆ ದೇವರನ್ನು ಶರಣ ಅಂತ ಯಾಕೆ ಕರೆದ್ರು ಅಂದರೆ, ಯಾರಾದರೆ ದೇವರನ್ನ ಶರಣ ಅಂತ ಚಿಂತನೆ ಮಾಡುತ್ತಾರೋ ಅವರಿಗೆ ಸಂಸಾರಕ್ಕೆ ಕಾರಣವಾದ ಅಜ್ಞಾನ. ಯಾವುದು ಅಜ್ಞಾನ? ದೇವರೇ ಸ್ವತಂತ್ರ, ನಾನಸ್ವತಂತ್ರ ಎಂಬ ಎಚ್ಚರ ಕ್ಷಣ ಕ್ಷಣಕ್ಕೂ ಇಲ್ಲದೆ ಹೋಗುವುದೇ ಅಜ್ಞಾನ. ಅದರಿಂದ ಮಾಡಿದ ಸಕಲ ಕರ್ಮಗಳು ಭಯ ಕೊಡುತ್ತೆ. ಆ ಅಜ್ಞಾನವನ್ನ ನಾಶ ಮಾಡಿ ಜಗತ್ತನ್ನ ರಕ್ಷಣೆ ಮಾಡತಕ್ಕಂಥವನೇ ಶರಣಂ. ಅದೇ ಭಗವಂತನನ್ನ ಭೀತರಕ್ಷಕ ಅಂತ ಕರೀತಾ ಇದ್ದಾರೆ. ನಂತರ ಸುಹೃದ್ ಶರಣ ಅಂದ್ರೆ ಹೇಳ್ತಾರೆ, ಮುಕ್ತಾಶ್ರಯ ಇದ್ಯಾವದು ತಾಯಿ ಹೇಳ್ತಾರೆ, ಮುಕ್ತರಿಗೆ ಆಶ್ರಯ ಭಗವಂತ ಶರಣ ಅಂದ್ರೆ ಮುಕ್ತರಿಗೆ ಆಶ್ರಯ, ಇವನು ಬಿಟ್ಟರೆ ಬೇರೊಬ್ಬರು ಗತಿಯಿಲ್ಲ. ನಂತರ ಸುಹೃತ್ ಅಂದ್ರು, ಸುಹೃತ್ ಶಬ್ದವನ್ನ ಅರ್ಥ ಹೇಳ್ತಾರೆ ರಾಯರು, ಅನಿಮಿತ್ತ ಉಪಕಾರಿ, ನಮ್ಮಿಂದ ಏನನ್ನೂ ಬಯಸದೆ ನಮಗೆ ಉಪಕಾರ ಮಾಡುವವರು ಯಾರಾದರೂ ಇದ್ದಾರ ಅಂತ ಒಮ್ಮೆ ನೋಡಿಕೊಳ್ಳಿ ಅಂತ ಶಾಸ್ತ್ರ ಹೇಳುತ್ತೆ. ಏನು ಬಯಸದೆ ಇದ್ರೂ ಅಟ್ಲೀಸ್ಟ್ ಥ್ಯಾಂಕ್ಸ್ ಆದರೂ ಬಯಸುತ್ತ, ನಮ್ಮಿಂದ ಕೃತಜ್ಞತೆಯನ್ನೂ ಕೂಡ ಬಯಸದೆ ಉಪಕಾರ ಮಾಡುವವರು ಯಾರಾದರೂ ನಿಮ್ ಜೀವನದಲ್ಲಿ ಸಿಕ್ಕ್ರ ನೋಡಿ ನೋಡ್ಬಡಿ, ಸಿಕ್ಕಿದ್ರೆ ಹೇಳಿ ನನಗೂ ಆಶ್ಚರ್ಯ ಆಗುತ್ತೆ ಅಂತವರಿದ್ದಾರೇನು ಅಂತೇಳಿ. ಕೃತಜ್ಞತೆ ಮಿನಿಮಮ್ ನಾವು ಅಲ್ಲಿ ಇನ್ನೇನು ಅವ್ರು ಬಂದು ನಮಗೆಲ್ಲ ಸೇವಾ ಮಾಡಬೇಕು ಅಂತಿದ್ರು ಇಲ್ಲದಿದ್ರು ಅಟ್ಲೀಸ್ಟ್ ಒಂದು ಥ್ಯಾಂಕ್ಸ್ ಹೇಳ್ತಾರೇನೋ ಅಂತ ಸ್ವಲ್ಪ ಒಳಗೆ ಗೊತ್ತಿರುತ್ತೆ. ಹೇಳದಕ್ಕೆ ಸುಮ್ಮನೆ ಇರ್ತೀವಿ ನಾವು, ಹೇಳದಿದ್ರು ಸುಮ್ಮನೆ ಇರ್ತೇವೆ, ಒಳಗೆ ಬಂದಿರುತ್ತೆ ನೋಡ್ರಿ ಸೂರು ಕೃತಜ್ಞತೆ ಇಲ್ಲ. ಆದರೆ ಹುಟ್ಟಿದಾಗ್ಲಿಂದ ಎಷ್ಟು ಭಗವಂತ ನಮಗೆ ಎಲ್ಲ ಮಾಡುತ್ತಾ ಇದ್ದಾನೆ ಎಂದಾದರೂ ಇಷ್ಟು ಮಾಡುತ್ತಾ ಇದ್ದೇ ಹರಿಯೇ ಅಂತ ಕೃತಜ್ಞತೆಯನ್ನು ಸಲ್ಲಿಸಿದುವ. ಯಾವಾಗ ಬಂದರೂ ಕೂಡ ಇದು ಕೊಟ್ಟಿಲ್ಲ ಅದು ಕೊಟ್ಟಿಲ್ಲ ಇದು ಕೊಡು ಅದು ಕೊಡು ಅಂತ ಕೇಳುತ್ತೇವೆ ಅಷ್ಟೇ ಹೊರತು ಇಷ್ಟು ಮಾಡುತ್ತಾ ಇದ್ದೀಯಪ್ಪ ಥ್ಯಾಂಕ್ಸ್ ಅಂತ ಒಂದ್ ದಿವಸ ಆದರೂ ಹೇಳಿದಿವ? ಮತ್ತೆ ನಾವು ಹೇಳಿಲ್ಲ ಅಂತ ಎಂದಾದ್ರೂ ಕನಸಲ್ಲಿ ಕಾಣಿಸಿ ಏನೋ ನೀನು ಥ್ಯಾಂಕ್ಸ್ ಕೂಡ ಹೇಳಿಲ್ಲ ಅಂತ ದೇವರು ಹೇಳಿದ್ರ? ಇಲ್ಲಲ್ಲ. ಅದಕ್ಕೆ ಹೇಳುತ್ತಾರೆ ನಮ್ಮಿಂದ ಏನು ಮಾನಸಿಕ ಭಾವನೆಯನ್ನೂ ಕೂಡ ತನಗೆ ಸಂತೋಷ ಆಗುತ್ತೆ ಇವರು ಥ್ಯಾಂಕ್ಸ್ ಹೇಳಿದರೆ ಅಂತ ಆತ ಅಪೇಕ್ಷೆ ಪಡಲ್ಲಂತೆ. ಮತ್ತೆ ಅದೇನೋ ಸ್ತೋತ್ರಗಳು ಹೇಳಿದರೆ ಬಹಳ ಸಂತೋಷ ಪಡ್ತಾನೆ. ಮತ್ತೆ ಈ ಸ್ತೋತ್ರಗಳೆಲ್ಲ ಯಾಕೆ ಅಂದ್ರೆ ಆ ಸ್ತೋತ್ರಗಳೆಲ್ಲ ಹೇಳಿದರೆ ನಮ್ಮ ಅಜ್ಞಾನ ಹೋಗುತ್ತೆ, ಅದಕ್ಕೆ ನಾವು ಹೇಳಿದರೆ ಒಳ್ಳೇದು ಅಂತ ಬಯಸ್ತಾನೆ. ನಾವು ಏನೋ ಹೇಳಿದ್ದಕ್ಕೆ ತನಗೇನೋ ಸಂತೋಷ ಕೊಡುತ್ತೆ ಅಂತಲ್ಲ, ನಮಗೆ ಉಪಕಾರವಾದದ್ದು ನಾವು ಮಾಡಿದರೆ ದೇವರಿಗೆ ಸಂತೋಷ. ಅದಕ್ಕೆ ಯಾರಿಂದ ಏನೂ ಬಯಸದೆ ಉಪಕಾರ ಮಾಡತಕ್ಕಂಥ ಅಪರೂಪದ ವ್ಯಕ್ತಿ ಇವ ಸುಹೃತ್. ಇನ್ನ ಪ್ರಭವ, ಜಗತ್ತನ್ನೇ ಹುಟ್ಟುಕೊಟ್ಟವ ಜಗತ್ತಿಗೆಲ್ಲ, ಅಂದರೆ ವಿಶೇಷವಾಗಿ ಎಲ್ಲರಿಗೂ ಜನ್ಮ ಕೊಟ್ಟವನವನೇ ಅದು ಹೇಳುತ್ತಾರೆ. ಹೌದಾ? ದೇವರು ನಮಗೆ ಪ್ರಭವ ಅಂತ ಹೇಳಿದಾಗ ಅವಾಗೆ ಹಿಂದರೆ ಹೇಳುತ್ತಾರೆ ಹುಟ್ಟು ಹಾಕಿದವ ಅನ್ನ ಕೊಡಲ್ವೇ, ಹುಟ್ಟು ಕೊಟ್ಟವರು ಜಗತ್ತಿನಲ್ಲಿ ಸಾಮಾನ್ಯವಾಗಿ ಯಾರು ಹುಟ್ಟು ಕೊಟ್ಟಿರ್ತಾರೆ ಅನ್ನ ಹಾಕ್ತಾರೆ. ಜಗತ್ತಿಗೆ ಹುಟ್ಟು ಕೊಟ್ಟ ಸ್ವಾಮಿ ನನಗನ್ನ ಹಾಕಲ್ವೇ? ಅದಕ್ಕೆ ಹೇಳುತ್ತಾರೆ ಪರ್ವತ ಬೆಟ್ಟದ ತುದಿಯಲ್ಲಿ ನಿಂತ ಗಿಡಕ್ಕೆ ಕಟ್ಟೆಯ ಕಟ್ಟಿ ನೀರಿರದವರು ಯಾರೋ, ಕಲ್ಲಿನೊಳಗಿರುವ ಕಪ್ಪೆಗೆ ನೀರು ತಂದುಕೊಟ್ಟವರು ಯಾರೋ, ಅಲ್ಲಿ ಕೊಟ್ಟ ಸ್ವಾಮಿ ನಮ್ಮನ್ನು ಬಿಡುವನೆ? ದಾಸರು ಕೇಳುತ್ತಾರೆ. ಆದರೆ ನೋಡಿ ಎಷ್ಟೇ ಕೇಳ್ತಾ ಇದ್ರು ಇನ್ನಾ ದೇವರ ಮೇಲೆ ನಂಬಿಕೆ ಬರ್ತಾ ಇಲ್ಲ, ದೃಢವಾದ ನಂಬಿಕೆ ರಕ್ಷಣೆ ಮಾಡಿಯೇ ಮಾಡುತ್ತಾನೆ ಎಂಬ ನಂಬಿಕೆ ಬರ್ತಾ ಇಲ್ಲ. ಅದಕ್ಕೆ ಆ ನಂಬಿಕೆ ನಮ್ಮಲ್ಲಿ ಬರಬೇಕಾದರೆ ಇಲ್ಲಿ ದೇವರೇ ನಮಗೆ ಹುಟ್ಟು ಕೊಟ್ಟವ ಅಂತ ನಮಗೆಲ್ಲ ಗೊತ್ತು. ಈ ಪ್ರವಚನ ಇಂಥದ್ದು ಎಷ್ಟು ಕೇಳಿದ್ದೀರೋ ನೀವು, ತುಂಬಾ ಪ್ರವಚನಗಳು ಕೇಳಿರ್ತೀರಾ ದೇವರೇ ಹುಟ್ಟು ಕೊಟ್ಟಿದ್ದು ದೇವರೇ ಹುಟ್ಟು ಕೊಟ್ಟಿದ್ದು ಅಂತ. ಆದರೆ ಅದು ಕೇಳಿದರೆ ಅದನ್ನ ಚಿಂತನೆ ಮಾಡಿದರೆ ಏನು ಬರುತ್ತೆ ಎಂಬುದು ಗೊತ್ತಿಲ್ಲ, ಪ್ರಾಫಿಟ್ ಗೊತ್ತಿಲ್ಲ. ದೇವರು ಇಡೀ ಜಗತ್ತಿಗೆ ಹುಟ್ಟು ಕೊಟ್ಟವ ಅಂದಾಗ ನನ್ನನ್ನು ರಕ್ಷಣೆ ಮಾಡುತ್ತಾನೆ ಎಂಬ ವಿಶ್ವಾಸ ನಮ್ಮಲ್ಲಿ ಹುಟ್ಟುತ್ತೆ ಆ ಚಿಂತನೆ ಮಾಡ್ತಾ ಬಂದರೆ. ನಂತರ ಯಾಕೆ ಇವನಿಗೆ ಪ್ರಭವ ಅಂತ ಕರೆದರು ಅಂದ್ರೆ ಪ್ರಕೃಷ್ಟವಾದ ಭವ ಅಂದ್ರೆ ಒಳ್ಳೆದಾದ ಹುಟ್ಟು ಜಗತ್ತಿಗೆ ಕೊಡ್ತಾನೆ. ಅದೇನು ಒಳ್ಳೆದಾದ ಹುಟ್ಟು ಅಂದ್ರೆ ಅವರಿಗೆ ಲಿಂಗ ದೇಹ ನಾಶ ಮಾಡಲಿಕ್ಕೆ ಬೇಕಾದ ದೇಹವನ್ನ ಕೊಟ್ಟು ಸಾಧನೆ ಮಾಡಿಸ್ತಾನಲ್ವ ಆ ಹುಟ್ಟು ಅವರಿಗೆ ಒಳ್ಳೆದಾದ ಹುಟ್ಟು ಅದನ್ನ ಕೊಡ್ತಾನಂತೆ. ಪ್ರಭವ ಪ್ರಲಯ, ಪ್ರಳಯ ಅಂತ ಹೇಳ್ತಾರೆ ಪ್ರಳಯಕರ್ತೃತ್ವ, ಎಲ್ಲರಿಗೂ ಪ್ರಕೃಷ್ಟವಾದ ಲಯ ಅವರವರ ದೇಹಗಳನ್ನು ತೆಗೆದು ಬಿಡ್ತೇನೆ, ಸಂಹಾರ ಮಾಡುವವ ನಾನೇ. ಯಾವಾಗ? ಪ್ರಳಯ ಕಾಲದಲ್ಲಿ ಅಲ್ಲ, ಈಗಲೂ ದಿನಾಗ್ಲೂ ಎಲ್ಲರಿಗೂ ಸಾವು ಬರ್ತಾ ಇದೆ ಅಂದರೆ ಆ ಸಾವು ಕೊಡುವವ ನಾನೇ ಎಂದು. ಅವಾಗ ಯಾಕೋ ನಮಗೆ ಇಷ್ಟ ಆಗಲಿಲ್ಲ. ಸಾವು ಬರುತ್ತೆ ಅಂದರೆ ಇಷ್ಟಪಡೋ ವ್ಯಕ್ತಿಗಳು ಯಾರಾದ್ರು ಇದ್ದೀರಾ? ಇಲ್ಲ ನೋಡಿ, ಯಾರೂ ಇಲ್ಲ. ನನ್ನ ಸೇರಿಕೊಂಡು ಇನ್ನೊಬ್ಬರಿಗೆ ಬಂದರೆ ನೋಡ್ತಾ ಇರ್ತೀವಿ, ನಮಗೆ ಬರುತ್ತೆ ಅಂದ್ರೆ ಬೇಡ ಅನ್ನೋ ದೇವರ ಹತ್ರ ಹೋಗ್ತೀವಿ. ಸಾವು ಬರುತ್ತೆ ಅಂದ್ರೆ ಸಂತೋಷ ಪಡೋದು ನಮ್ಮಲ್ಲಿಲ್ಲ. ಅಲ್ರಿ, ಸಾವು ಬರುತ್ತೆ ಅಂತ ಸಂತೋಷ ಮಾಡಬೇಕಾ ಅಂದ್ರೆ, ಅವಾಗ ಹೇಳ್ತಾರೆ ದೇವರ ಕಾನ್ಸೆಪ್ಟ್ ನಮ್ಮ ತಲೆಯಲ್ಲಿರೋದು ಎರಡೂ ಮ್ಯಾಚ್ ಆಗ್ತಾ ಇಲ್ಲ, ಒಂದಾಗ್ತಾ ಇಲ್ಲ. ಅದಕ್ಕೆ ದುಃಖ ಸಾವಂದರೆ. ದೇವರು ಏನು ಮಾಡಿದ? ತನ್ನ ಹೊಟ್ಟೆಯಿಂದ ನಮ್ಮನ್ನ ಕರಕೊಂಡು ಬಂದು ಲಿಂಗ ದೇಹ ಸುತ್ತು ಇರುವ ಪೊರೆ ಹರಡು ಬಿಸಾಡಲಿಕ್ಕಾಗಿ ಸಾಧನೆ ಮಾಡಿಸಲಿಕ್ಕೆ ಕರಕೊಂಡು ಬಂದ. ಅದು ಹೇಗೆ ಮಾಡಿಸ್ತಾನೆ? ಅನಂತ ಜನ್ಮಗಳಿವೆ, ಆ ಜನ್ಮಗಳಲ್ಲಿ ಈ ಜನ್ಮದಲ್ಲಿ ಇಷ್ಟಿಷ್ಟು ಕರ್ಮ ಅಂತ ಉಣಿಸಿ ಬೇಗ ಬೇಗ ಇವರನ್ನ ಕರಕೊಂಡು ಹೋಗಬೇಕು ಅಂತ ಅವನ ಪ್ಲಾನ್. ಇಲ್ಲೇ ಕೂಡಿಸ್ಬೇಕು ಅಂತ ಒಂದಿಲ್ಲ, ಆದಷ್ಟು ಬೇಗ ಸುಖವೋ ದುಃಖವೋ ಬೇಗ 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 ಕೊಟ್ಟು ಇವನ ಸಾಯಿಸಿ ಇನ್ನೊಂದು ಜನ್ಮ ಕಳಿಸಿ ಇನ್ನೊಂದು ಸಾಯಿಸಿ ಹಾಗೆ 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 ಬೇಗ ಕರ್ಕೊಂಡು ಹೋಗಿ ಎಲ್ಲಿ ಮೋಕ್ಷದಲ್ಲಿ ಚೆನ್ನಾಗಿಟ್ಟಿರಬೇಕು ಅಂತ ದೇವರದ್ದು. ನಮಗೆ ಹಿಂದು ಮುಂದು ಬೇಡ, ನಮಗೇನು ಬೇಕು? ಇಲ್ಲಿ ಬಂದಿದ್ದೇನೆ, ಇಲ್ಲೇ ಚೆನ್ನಾಗಿ ಇರಬೇಕು. ಮ್ಯಾಚ್ ಆಗ್ತಾ ಇಲ್ಲ, ಅವನಮ್ಮನ ಬೇಗ ಕರ್ಕೊಂಡು ಹೋಗ್ಬೇಕು ಅಂತ ನೋಡಿದ್ರೆ ನಾನು ಇಲ್ಲೇ ಇರಬೇಕು ಅಂದ್ರೆ ಗತಿ ಏನು? ಅದಕ್ಕೆ ದೇವರ ಹತ್ರ ಕೇಳ್ತೀವಿ, ಸ್ವಾಮಿ ಇಲ್ಲೇ ಇಡಪ್ಪ, ಬೇಗ ಕರ್ಕೊಂಡು ಹೋಗ್ಬೇಡ. ದೇವರಂತಾರೆ, ಈ ಬೇಗ ಕರ್ಕೊಂಡು ಹೋದ್ರೆ ಇನ್ನೊಂದು ಜನ್ಮ ಬಂದ್ರೆ ಹಾಗೆ ಹಾಗೆ ಬೇಗ ಆದ್ರೆ ಬೇಗ ನನ್ನ ಹತ್ರ ಬರ್ಲಿಕ್ಕಾಗುತ್ತೋ? ಅಲ್ಲ, ನಿನ್ನ ಹತ್ರ ಬರ್ತೀನೋ ಇಲ್ಲೋ ಗೊತ್ತಿಲ್ಲ, ಇಲ್ಲಂತೂ ಚೆನ್ನಾಗಿದೆ, ಇಲ್ಲೇ ಇಟ್ಟುಬಿಡು ಅಂತ ದೇವರನ್ನ ಕೇಳ್ತಾ ಇರ್ತೇವೆ. ಅಂದ್ರೆ ಇನ್ನ ಸ್ವಲ್ಪ ಕಾಲ, ಎಷ್ಟು ಕಾಲ ಇಡ್ಲಿ ನಿನ್ನ? ಅದಕ್ಕೆ ಇತಿಮಿತಿ ಇಲ್ಲ, ಇನ್ನ 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 ಅದು ಕೇಳ್ತೀವಿ. ಒಂದು ವೇಳೆ ಈ ಶರೀರಕ್ಕೆ ರೋಗ ರುಜಿನ ಏನು ಬರದೆ, ಶಕ್ತಿ ಕುಗ್ಗದೆ, ಸುಖ ಪಡ್ಲಿಕ್ಕೆ ಬೇಕಾದ ವ್ಯವಸ್ಥೆ ಎಲ್ಲ ಇಟ್ಟುಕೊಂಡು ನಮ್ಮನ್ನ ಇಡೋದಾದರೆ ದೇವರನ್ನ ಕೇಳೋದೇನು? ಎಷ್ಟು ಕಾಲ ಬೇಕಾದ್ರೆ ಇಡಯ್ಯ, ಇಲ್ಲೇ ಖುಷಿಯಾಗಿರ್ತೇವೆ ಅಂತ ದೇವರನ್ನ ಕೇಳಲಿಕ್ಕೆ ಸಿದ್ಧ ನಾವು. ಏನು ನೂರು ವರ್ಷ ಅಲ್ಲ, ಸಾವಿರ ವರ್ಷ ಆದರೂ ಇಲ್ಲೇ ಇರ್ತೇನೆ. ಹೋಗ್ತೇನೆ ಅಂತ ಬರುವುದೇ ಇಲ್ಲ. ಹೋಗ್ತೇನೆ ಎಂಬುದು ಯಾರಿಗೆ ಬರುತ್ತೆ ಅಂದ್ರೆ, ಬಂದದ್ಯಾಕೆ ಅಂತ ನೆನಪಿದ್ದವರಿಗೆ ಹೋಗ್ತೇನೆ ಅಂತ ಬರುತ್ತೆ. ಹೌದಾನೆ? ಯಾರು ಈ ಹುಡುಗರು ಇರ್ತಾರೆ, ಎಲ್ಲಿಗೋ ಯಾವುದು ಜೂಗೋ ಯಾವುದು ಸರ್ಕಸ್ಗೋ ಕರ್ಕೊಂಡು ಹೋಗಿರ್ತೀರ, ಅವ್ರಿಗದು ನೋಡ್ತಾ ಇದ್ರೆ ಖುಷಿಯೋ ಖುಷಿ, ಅಲ್ಲಿಂದ ಬರ್ಲಿಕ್ಕೆ ಹಠ ಮಾಡ್ತಾರೆ, ಇಲ್ಲೇ ಇರೋಣ ಇಲ್ಲೇ ಇರೋಣ ಇಲ್ಲೇ ಇರೋಣ. ಅಪ್ಪ ಅಮ್ಮಂದ್ರಿಗೆ ನೋಡಿದ್ರೇನ, ಆದಷ್ಟು ಬೇಗ ಕರ್ಕೊಂಡು ಹೋಗಿ ಮನೆಗೆ ಹೋಗಿ ಅಮ್ಮನಗೇನು ಆ ಇವರಿಗೆಲ್ಲ ಅಡಿಗೆ ಮಾಡಬೇಕು, ಏನ್ ಮಾಡಬೇಕು, ಹೇಗ್ ಮಾಡಬೇಕು ಚಿಂತೆ ಆಕೆಗೆ. ಈತನಿಗೆ ನಾಳೆ ಬೆಳಿಗ್ಗೆ ಆಫೀಸ್ಗೆ ಹೋಗ್ಬೇಕು, ಬೇಗ ಹೇಳಬೇಕು ಹೋಗ್ಬೇಕು ಅನ್ನೋ ಚಿಂತೆ ಈತನಿಗೆ. ಇದರಲ್ಲಿ ಈ ಮಗುವನ್ನ ನಾಳೆ ಬೆಳಿಗ್ಗೆ ಸ್ಕೂಲಿಗೆ ಕಳಿಸಬೇಕು, ಇಲ್ಲ ಫೈಲ್ ಆಗ್ತಾನೆ ಅನ್ನೋ ಚಿಂತೆ ಅವರಿಗೆ. ಈ ಚಿಂತೆ ಇಲ್ಲದೇ ಇರುವ ಜೀವಿಂದ ಯಾರು ಹುಡುಗ ಏನು ಮಾಡ್ತಾನೆ? ನಂಗೆ ಯಾವುದು ಬೇಡ, ಇಲ್ಲೇ ಅದು ನೋಡ್ತಾ ಇರ್ತೇನೆ. ಅವಾಗ ಒಂದು ಬಡದು ಕರ್ಕೊಂಡು ಹೋಗ್ತಾರೆ. ಅದೇ ಸ್ವಾಮಿ ಮಾಡೋದು. ಯಾಕೆ ಬಂದಿದ್ದೇವೆ ಎಂಬ ಎಚ್ಚರವೇ ಇಲ್ಲದೆ ಇರುವಂತ ನಮಗೆ ಸಾವು ಕೊಡ್ತಾನೆ. ಯಾರೋ ಕೇಳಿದ್ರು ದೇವನ ಸ್ವಾಮಿ ಏನು ಚೆನ್ನಾಗಿಲ್ಲ, ಏನ್ ಮಾಡೋಣಪ್ಪ? ಏನಿಲ್ಲ, ಸಾವು ಬೇಡ. ಹೌದಾ? ನಿನಗೆ ಮಾತ್ರನ ಎಲ್ಲರಿಗೂನ? ಹ, ನಮ್ಮವರೆಲ್ಲರಿಗೂ ಅಂದ್ರೆ ಯಾರ್ಯಾರಿಗೆ? ನಮ್ಮಪ್ಪಗೆ ನಿಮ್ಮಮ್ಮಗೆ ಅಲ್ಲ. ನಿಮ್ಮ ಅಪ್ಪ ಅಮ್ಮ ಬಂದ್ರೆ ಅವರು ಕೇಳಲ್ವಾ ಏನಂತ? ನಮ್ಮಪ್ಪ ಅಮ್ಮ ಇದ್ರೆ ಚೆನ್ನಾಗಿ ಅವರು ಕೊಡ. ಮತ್ತೆ ಅವರು ಹಾಗೆ ಮತ್ತೆ ಎಲ್ಲರೂ ಕೊಡ್ಲ? ಕೊಡ್ರಿ ಸ್ವಾಮಿ. ಬಂದ್ರೆ ಎಲ್ಲರೂ ಬಂದ್ರು, ಘಟ್ಟದ ಪ್ರತ್ಯಕ್ಷ ನಮ್ಮ ಮನೆಯಲ್ಲಿ. ಏನು ತಂದೆ, ಅವರ ತಂದೆ, ಅವರ ತಂದೆ, ಅವರ ತಂದೆ, ಎಲ್ಲ ಸಾವಿರ ಜನ ಪ್ರತ್ಯಕ್ಷ. ಹೇಗಿದ್ದಾರೆ? ದೇವ ಹೇಳಿದ, ಅವರ ಕಂಡೀಷನ್ ಮಾತ್ರ ಚೇಂಜ್ ಮಾಡಲ್ಲ, ಅವರು ಆ ಸಾಯೋ ಕಾಲಕ್ಕೆ ಏನು ಕಂಡೀಷನ್ ಇತ್ತಲ್ಲ ಅದೇ ಕಂಡೀಷನ್ ಅಲ್ಲಿ ಇಟ್ಟಿರ್ತೇನೆ. ಹಾಗೆ ಅಲ್ಲ, ಅವಾಗಿಂದ ಅವರು ಬದುಕಿದ್ದಿದ್ರೆ ಹೇಗಿರ್ತಾ ಇದ್ರು ಹಾಗೆ ಇಡ್ತೇನೆ. ಎಲ್ಲರೂ ಹೇಗಿದ್ದಾರೆ? ಅಷ್ಟು ವರ್ಷಗಳಿಂದ ಸರಿಯುತ್ತೆ, ಏನಾಗುತ್ತೆ? ಯಾರಿಗೂ ಹೇಳಲಿಕ್ಕಾಗಲ್ಲ, ಕುಡ್ಲಿಕ್ಕಾಗಲ್ಲ, ತಿನ್ಲಿಕ್ಕಾಗಲ್ಲ, ಏನಕ್ಕಾಗಲ್ಲ, ಎಲ್ಲ ಮರ್ಕೊಂಡಿದ್ದಾರೆ. ಅವಾಗ ಏನಾಗುತ್ತೆ? ನಾವೇ ಎಲ್ಲರಿಗೂ 1 2 3 4 ಮಾಡಬೇಕು. ಅವರಿಗೆ ಸಾವಿರ ಜನಕ್ಕೆ. ಅವಾಗ ಏನಾಗುತ್ತೆ, ಸ್ವಾಮಿ ಬೇಗ ಕರ್ಕೊಂಡು ಹೋಗಿಲ್ಲ ಹೋಗ್ತಾನೆ. ಅಂದ್ರೆ ಸಾವು ದೇವ ಕೇಳಿದ, ಹಾಗಾದ್ರೆ ಸಾವು ಬಹಳ ಒಳ್ಳೇದು ಸ್ವಾಮಿ. ಮತ್ತೆ ನೀನು ನಾನು ಅಷ್ಟೇ, 80 ದಾಟದ ಮೇಲೆ ಕೈಕಾಲೆಲ್ಲ ಬಿದ್ದು ಹೋಗಿ ಇಲ್ಲೇ ಒದ್ದಾಡೋಕ್ಕಿಂತ ಹೋಗೋದೇ ವಾಸಿ. ಅದೇ ನಾನು ಮಾಡಿದ್ದು. ನಿಮಗೆ ಶರೀರ ನಿಮ್ಮ ಕೆಲಸಗಳು ಮಾಡಲಾರದೆ ಬಿದ್ದು ಹೋಗ್ತಾ ಇದೆ, ಶರೀರ ತೆಗೆದು ಬೇರೆ ಕೊಡತೇನಯ್ಯ, ಅದೇ ನಾನು ಸಾವು ಅಂತ ಕೊಟ್ಟದ್ದು. ಹೆದರಿ ಹೆದರಿ ಸತ್ತೋಗ್ತೀರಾ, ಬೇಡ, ಸಾವನ್ನ ಸಂತೋಷವಾಗಿ ಕರೆಯಿರಿ. ಏನಂತ ಅದಕ್ಕೆ ಛೋಟ ಶಿಕಾರ ಹೇಳ್ತಾರೆ, ಸಾವು ಬರುತ್ತೆ ಅಂತ ಗೊತ್ತಾದ್ರೆ, ಅಲ್ಲ ಅದು ಗೊತ್ತಾಗುತ್ತ ನಮಗೆ, ಗೊತ್ತಾಗಲಲ್ವಾ ಅಂದ್ರೆ ಗೊತ್ತಾಗುವ ಲಕ್ಷಣಗಳು ಹೇಳ್ತಾರೆ. ನಮ್ಮ ಸ್ವಪ್ನದಲ್ಲಿ ಯಾರಾದರೂ ಕಪ್ಪಾದ ವ್ಯಕ್ತಿ, ಪುರುಷಂ ಕೃಷ್ಣವರ್ಣಂ ಕೃಷ್ಣದಂತಂ, ಕಪ್ಪಾದ ಹಲ್ಲು ಕಪ್ಪಾದ ವ್ಯಕ್ತಿ ನಮಗೆ ಸ್ವಪ್ನದಲ್ಲಿ ಕಾಣಿಸಿ ಕರ್ಕೊಂಡು ಹೋಗಂತಿದ್ರೆ ಆದಷ್ಟು ಬೇಗ ಟಿಕೆಟ್ ಬುಕ್ ಆಗಿದೆ ಅಂತ ಅರ್ಥ. ಹೌದು, ಸೂರ್ಯನ ಮಧ್ಯಾಹ್ನ ಸೂರ್ಯನ ನೋಡಿದರೆ ಕಣ್ಣು ಕುಕ್ಕದೆ ಖುಷಿಯಿಂದ ಚಂದ್ರನ ನೋಡಿದಂತೆ ಆಗ್ತಾ ಇದ್ರೆ ಅವಾಗ ನಮ್ದು ಸಿದ್ಧ ಆಗಿದೆ ಟಿಕೆಟ್ ಅಂತ ಅರ್ಥ. ಹೀಗೆಲ್ಲ ನಿಶ್ಚಯ ಆದರೆ, ಸಾವು ನಿಶ್ಚಯ ಆದರೆ ಕಳಕೊಂಡವರಿಗೇನಾಗುತ್ತೆ ಅಂದ್ರೆ ಖುಷಿ ಆಗುತ್ತಂತೆ. ಹಾ ಹಾ ಸ್ವಾಮಿ, ಈ ಶರೀರದಲ್ಲಿ ನನ್ನಿಂದ ಏನಾಗಬೇಕೋ ಮುಗಿಸಿ ಇನ್ನೊಂದು ಹೊಸ ಫ್ರೆಶ್ ಶರೀರ ನನಗೆ ಕೊಡ್ಲಿಕ್ಕಿದ್ದಾನೆ, ಅಲ್ಲಿ ನನಗೆ ವಿಶೇಷವಾಗಿ ಆಯಾ ಸಾಧನೆ ಮಾಡಿಸಲಿಕ್ಕಿದ್ದಾನೆ. ಸ್ವಾಮಿ ಕರ್ಕೊಂಡು ಹೋಗ್ತೀಯ ನಿನ್ನಿಚ್ಛಾ ಅಂತ ಸಂತೋಷದಿಂದ ಪ್ರಾಣ ಬಿಡ್ತಾರಂತೆ. ಯಾರು? ಸಾಧನೆ ಮಾಡಿದವರು ಅಂದ್ರು. ಹಾಗಾದ್ರೆ ಸಾಧನೆ ಅಂದ್ರೆ ಏನು ಅಂತ ಮತ್ತು ಪ್ರಶ್ನೆ. ಅವಾಗ ಹೇಳಿದ್ರು, ಸಾಧನೆ ಅಂದ್ರೆ ಇಟ್ಟಷ್ಟು ಕಾಲ ಇರ್ತೇನೆ, ಕರ್ಕೊಂಡು ಹೋದ್ರೆ ಬರ್ತೇನೆ, ದುಃಖ ಪಡದೆ ಅಂತ ನಿತ್ಯ ಚಿಂತನೆ ಮಾಡುವುದೇ ಸಾಧನೆ. ಅದು ಬಿಟ್ಟು ಎಲ್ಲ ಮಾಡ್ತಾ ಇರ್ತೀವಿ ನಾವು. ಅದಕ್ಕೆ ಹೇಳ್ತಾ ಇದ್ದಾರೆ ಪ್ರಲಯ. ಅವಾಗ ಮತ್ತು ಪ್ರಶ್ನೆ, ಹಾಗಾದ್ರೆ ಸಾವು ಬಂದ್ರು, ಸಾವು ಬರುತ್ತೆ ಅಂತ ಗೊತ್ತಾದ್ರೂ ನಿಜವಾಗಿ ಯಾವಾಗ ಬಂದ್ರೂ ಪರವಾಗಿಲ್ಲ ಅಂತ ಸುಖವಾಗಿ ನಾವಿರಬೇಕು ಅಂದ್ರೆ ಏನು ಮಾಡಬೇಕು ಅಂದ್ರೆ, ದೇವರನ್ನ ಪ್ರಲಯ ಅಂತ ಚಿಂತನೆ ಮಾಡಿ. ಸ್ಥಾನಂ ಅಂದ್ರೆ ಹೇಳ್ತಾರೆ ಸರ್ವ ಆಧಾರ, ಎಲ್ಲರಿಗೂ ಆಧಾರ ಭವನೇ. ಇದು ನಮಗೆ ಸ್ವಲ್ಪ ಹೋಗಿರುತ್ತೆ. ಮಕ್ಕಳು ನೋಡ್ತಾರೆ, ನಿಮಗೆ ಆಧಾರ ಯಾರು? ನಮ್ಮಪ್ಪ ಅಮ್ಮ. ಅಪ್ಪ ಅಮ್ಮ ನಮಗಾಧಾರ. ಅಪ್ಪನ ಕೇಳಿದರೆ ನನಗೆ ಸ್ಯಾಲ್ರಿಯ ಆಧಾರ. ಸ್ಯಾಲ್ರಿಯ ಆಧಾರ ಹೌದಲ್ವ? ಸ್ಯಾಲ್ರಿಯ ಆಧಾರ, ಅದಕ್ಕೆ ಆಫೀಸು ಆಧಾರ, ಆಫೀಸರ್ ಆಧಾರ, ಅದರ MD ಆಧಾರ, ಇವೆಲ್ಲ ಆಧಾರ. ಅದು ಹೆಣ್ಣು ಮಕ್ಕಳಿಗೆ ಗಂಡ ಆಧಾರ, ಇಲ್ಲ ಅವರು ಉದ್ಯೋಗ ಮಾಡ್ತಾ ಇದ್ರೆ ಆ ಉದ್ಯೋಗ ಆಧಾರ, ಎಲ್ಲವೂ ಇವೇ ಆಧಾರಗಳಿರುತ್ತೆ. ಕೊನೆಗೆ ಅವರು ಕ್ವಶ್ಚನ್ ಏನ್ ಬರುತ್ತೆ ಅಂದ್ರೆ, ಇದು ಹೋದ್ರೆ ಮುಂದೇನು, ಇದು ಹೋದ್ರೆ ಮುಂದೇನು. ಅವಾಗ ಹೇಳ್ತಾರೆ, ಇವೆಲ್ಲ ಆಧಾರಗಳಲ್ಲ, ಆಧಾರದಂತೆ ಕಾಣತಾ ಇವೆ, ಯಾವಾಗಾದ್ರೂ ಹೋಗುತ್ತೆ. ಅಂದ್ರೆ ಹೇಳ್ತಾರೆ, ಸೀನಿದರೆ ಬಿಚ್ಚಿ ಹೋಗುವಂತಹ ಮೂಗು ಇದ್ರೂ ಒಂದೇ, ಇಲ್ಲದಿದ್ರೂ ಒಂದೇ. ಹೌದು ತಾನೆ? ಅದಕ್ಕೆ ಎಲ್ಲ ಆಧಾರಗಳು ಹೌದು, ಮತ್ತೆ ಅವರನ್ನ ಆಶ್ರಯ ಮಾಡಿಕೊಂಡಿದ್ದೀವಲ್ಲ ಅಂದ್ರೆ ಅವರೊಳಗೆ ಭಗವಂತ ಇದ್ದುಕೊಂಡು ನಮಗೆ ಆಧಾರನಾಗಿದ್ದಾನೆ. ಆದ್ದರಿಂದ ಇವನೇ ಆಧಾರ ಅಂತ ಚಿಂತನೆ ಮಾಡಿದರೆ, ಆಧಾರ ಸ್ವಾಮಿ ಯಾರೊಳಗೆ ನಿಂತು ಕೊಟ್ಟಿದ್ದಾನೋ ಅವರು ಸರದು ಹೋದ್ರು ಇನ್ನೊಬ್ಬರನ್ನು ತಂದಿಟ್ಟು ತಾನೇ ಆಧಾರವಾಗಿ ನಿಲ್ತಾನೆ. ಅದಕ್ಕೆ ನಮಗೆ ಆಧಾರ ಅವನೇ ಅಂತ ಚಿಂತನೆ ಮಾಡಿದರೆ, ಯಾರ್ಯಾರು ಸರದು ಹೋಗ್ತಾ ಬಂದ್ರು ಸ್ವಾಮಿ ತಾನು ಇನ್ನೊಬ್ಬರಲ್ಲಿ ನಿಂತು ಆಧಾರ ಆಗ್ತಾನೆ. ಅದಕ್ಕೆ ದೇವರನ ಸ್ಥಾನ ಅಂತ ಚಿಂತನೆ ಮಾಡಬೇಕು. ಇನ್ನು ನಿಧಾನ ಅದು ಹೇಳ್ತಾ ಇದ್ದಾರೆ, ನಿತರಾಂ ಧಾರಕತ್ವಾತ್ವ ಪ್ರಳಯ ಕಾಲೇ ಕರ್ತೃತ್ಯಾದಿ ಜಗದಾತ್ರ ನಿಧೀಯತೆ ಇವ ನಿಧಾನ ಹೇಳ್ತಾರೆ. ಇವನು ನಿಧಾನ ಅಂತ ಕರೆದು, ನಿಧಾನ ಅಂತ ಹೇಳಿದರೆ ಎಲ್ಲರಿಗೂ ಆಧಾರ ಅಂದ್ರು. ಹೇಳ್ತಾರೆ ಆಧಾರ ಅಂತ ಮೊದಲು ಹೇಳಿದ್ರಲ್ಲ, ಯಾವುದು ಪ್ರಭಾವ ಸ್ಥಾನ ಹೇಳಿದ ಕಾಲಕ್ಕೆ ಅವನ ಆಶ್ರಯ ಅಂತ ಹೇಳಿದ್ರಿ, ಮತ್ತು ನಿಧಾನ ಅಂತ ಹೇಳಿದ್ರಲ್ಲ ಅಂದ್ರೆ ಯಾವನನ್ನ ಸೇರಿದ ಮೇಲೆ ನಿಶ್ಚಿಂತೆಯಾಗಿರ್ತಾರೋ ಅದನ್ನ ನಿಧಾನ ಅಂದ್ರು. ಅದಕ್ಕೆ ನಾವು ಅಂತೀವಲ್ಲ, ಏನ್ರಿ ತುಂಬಾ ಒಳಗೆ ಸಂಕಟ ಆಗ್ತಾ ಇತ್ತು, ನಿಧಾನ ಆಯ್ತಾ, ಏನಾದ್ರೂ ಅವಸರ ಪಟ್ಟು ನಿಧಾನ ನಿಧಾನ ಅಂದ್ರೆ ಶಾಂತಿಯಿಂದ ಇರುವುದು ನಿಧಾನ. ಅಂದ್ರೆ ಯಾರನ್ನ ಸೇರಿದ ಮೇಲೆ ನಮಗೆ ಶಾಂತಿ ಸದಾ ಸಿಗತಾ ಇರುತ್ತೋ ಅಶಾಂತಿ ಹೋಗಿಬಿಡುತ್ತೋ ಅವನನ್ನ ನಿಧಾನ ಅಂದು. ಅಂದರೆ ವಿಷಯ ಕಾಲ ಪ್ರಳಯ ಕಾಲದಲ್ಲಿ ಇಡೀ ಜಗತ್ತೆಲ್ಲ ಯಾರನ್ನ ಸೇರಿ ಪ್ರಶಾಂತವಾಗಿ ಮಲಗಿರುತ್ತೋ, ಈಗಲೂ ಕೂಡ ಜಗತ್ತು ರಾತ್ರಿ ಹೊತ್ತಿನಲ್ಲಿ ಪ್ರಶಾಂತವಾಗಿ ಯಾರಲ್ಲಿ ಮಲಗಿರುತ್ತೋ ರಾತ್ರಿ ಮಲಗಿರ್ತೇವೆ. ಮಲಗಿರೋದು ಅಂತ ಹೇಳಿದರೆ ನಮ್ಮ ಒಳಗಿರುವ ಭಗವಂತನ ಪಾದವನ್ನು ಸೇರಿ ಜೀವ ಪ್ರಶಾಂತವಾಗಿರ್ತಾನೆ. ಏನಾದರೂ ಗೊತ್ತಾಗಲ್ಲ ಅವನಿಗೆ, ದೇವ ತನ್ನ ಹತ್ರೇ ಇಟ್ಟುಕೊಂಡಿರ್ತಾನೆ. ಬೆಳಿಗ್ಗೆ ಓಡು ಅಂತ ಕಳಿಸ್ತಾನೆ, ರಾತ್ರಿಯೆಲ್ಲ ತನ್ನ ಹತ್ರೇ ಇಟ್ಟುಕೊಂಡಿರ್ತಾನೆ. ಅದೇ ಜಿತಕ್ಕರು ಹೇಳ್ತಾರೆ, ಪ್ರಳಯ ಕಾಲದಲ್ಲೂ ನಿತ್ಯದಲ್ಲೂ ತನ್ನ ಹತ್ತಿರ ಇಟ್ಟುಕೊಂಡು ಶಾಂತವಾದ ಜಗತ್ತು ಬೆಳೆದಿಂದ ದುಡಿದು ದುಡಿದು ಎಲ್ಲ ಅವಸ್ಥೆ ಪಟ್ಟು ಶಾಂತರಾದ ಜಗತ್ತಿಗೆ ರಾತ್ರಿ ನಿದ್ದೆ ಕೊಟ್ಟು ರಕ್ಷಣೆ ಮಾಡುತ್ತಾನೆ ತನ್ನ ಹತ್ತಿರವೇ ಇಟ್ಟುಕೊಂಡು. ಅದಕ್ಕೇನು ದೇವರನ್ನ ಹತ್ತಿರ ಇಟ್ಕೋಬೇಕ, ನಾವೇ ಮಲ್ಕೋತೇವಿ ನೋಡಿ ಎಂದು. ಆ ದೇವ ನಮ್ಮ ಕಣ್ಣಲ್ಲಿ ವಿಶ್ವನಾಮಕನಾಗಿ ನಿಂತಿದ್ದಾನೆ, ಕಂಠದಲ್ಲಿ ತೈಜಸನಾಗಿ ನಿಂತಿದ್ದಾನೆ, ಹೃದಯದಲ್ಲಿ ಪ್ರಾಜ್ಞನಾಗಿ ನಿಂತಿದ್ದಾನೆ. ಕಣ್ಣಲ್ಲಿರುವ ವಿಶ್ವ ಕಂಠಕ್ಕೆ ಬಾರದಿದ್ದರೆ ಸ್ವಪ್ನ ಬೀಳಲ್ಲ, ಅಲ್ಲಿಗೆ ಬಂದ ವಿಶ್ವ ಹೃದಯಕ್ಕೆ ಪ್ರಾಜ್ಞನಲ್ಲಿ ಸೇರದಿದ್ದರೆ ಗಾಢ ನಿದ್ರೆ ಬರಲ್ಲ. ಯಾರ ಕಣ್ಣಲ್ಲಿ ವಿಶ್ವ, ನಾನೆಲ್ಲಿಗೂ ಹೋಗಲ್ಲ ಇಲ್ಲೇ ಇರ್ತೇನೆ ಅಂತ ಕೂತರೆ 20 ಟ್ಯಾಬ್ಲೆಟ್ ಹಾಕಿದ್ರು ಕೂಡ ಗೋಡೆ ನೋಡ್ತಾ ಕೂತಿರಬೇಕು, ನಿದ್ದೆಯೇ ಬರಲ್ಲ. ಬಹಳ ಜನಕ್ಕೆ ರಾತ್ರಿ ನಮಗೆ ನಿದ್ದೆ ಬರ್ತಾ ಇಲ್ಲ ನಿದ್ದೆ ಬರ್ತಾ ಇಲ್ಲ ಅಂತ ಒದ್ದಾಡ್ತಾ ಇರ್ತಾರೆ. ಅರ್ಥ ಏನು ಅಂದ್ರೆ ಆ ಕಣ್ಣಲ್ಲಿರುವ ವಿಶ್ವ ಅವರನ್ನು ಬಿಡ್ತಾ ಇಲ್ಲ, ಅಲ್ಲೇ ಕೂತಿದ್ದಾನೆ, ನಾನೆಲ್ಲಿಗೂ ಹೋಗಲ್ಲ. ಹಾಗಾದರೆ ಸೊಲ್ಯೂಷನ್ ಏನು ಅಂದ್ರೆ ಅವನ ಕಾಲು ಹಿಡಿದ್ರೆ ಆಯ್ತು, ಸ್ವಾಮಿ ಸ್ವಲ್ಪ ಜಾಗ ಬಿಟ್ಟು ಬಾರೋ, ಇಲ್ಲಿ ಬಾರೋ ಮಹಾರಾಯ ಅಂತ ಕೇಳಿಕೊಂಡ್ರೆ ಆತ ಕರುಣೆಯಿಂದ ನಾವು ಕೇಳಿಕೊಂಡದ್ದಕ್ಕೆ ಆ ಪಾಪ ಕತ್ತರಿಸಿ, ನಿದ್ರೆ ಬಾರದೇ ಇರುವಂತಹ ಏನು ಪಾಪ ಕುದಿದ ಕತ್ತರಿಸಿ ತಾನು ಇಳಿದು ಬರ್ತಾನೆ. ಈ ಒಳಗಿನ ರಹಸ್ಯ ಹೇಳಿಕೊಡ್ತಾರೆ, ಅದರಿಂದ ನಿಧಾನ. ಈಗಲೂ ಪ್ರಳಯ ಕಾಲದಲ್ಲೂ ಎಲ್ಲ ಜೀವರಾಶಿಗಳು ನಿದ್ರಾವಸ್ಥೆಯಲ್ಲಿ ಸಂತೋಷವಾಗಿ ಯಾರನ್ನ ಸೇರಿರುತ್ತೋ ಅದನ್ನು ನಿಧಾನ ಅಂತ ಕರೆದು, ಅಥವಾ ನಿತರಾಂಧಾರಕತ್ವ ಅಥವಾ ನಮ್ಮನ್ನ ಧಾರಣೆ ಮಾಡುವವರು ಅಂತ ಯಾರಿದ್ದಾರೆ ಅವರೊಳಗಿದ್ದು ಎಲ್ಲರನ್ನ ಧಾರಣೆ ಮಾಡಿದವ ಶ್ರೀಹರಿ ಮಾತ್ರ. ಇನ್ನ ಬೀಜಂ ಅಂತ ಹೇಳ್ತಾ ಇದ್ದಾರೆ, ಭಗವಂತನನ್ನ ಬೀಜ ಅಂತ ಹೇಳುತ್ತಾರೆ. ಜಗತ್ ವ್ಯಂಜಕತ್ವ ಅಥವಾ ಬೀಜಂ ಹೇಳ್ತಾ ಇದ್ದಾರೆ, ಜಗತ್ತನ್ನ ವ್ಯಂಜನ ಮಾಡುತ್ತಾನಂತೆ ಭಗವಂತ. ವ್ಯಂಜನ ಅಂದ್ರೆ ಏನು? ವ್ಯಜನ ಬೇರೆ, ವ್ಯಜನ ಬೇರೆ, ವ್ಯಂಜನ ಬೇರೆ. ವ್ಯಜನ ಅಂದ್ರೆ ವಿಷಣಿಕೆ, ವ್ಯಂಜನ ಅಂದ್ರೆ ಇದ್ದದ್ದನ್ನ ಹೊರತರುವುದು. ದೇವ ಇಲ್ಲದ ಜಗತ್ತನ್ನ ಹುಟ್ಟು ಹಾಕಲ್ಲ, ಇಲ್ಲೇನ್ ಜಡ ಇದೆ ಅದು ಮೊದಲೇ ಇದೆ, ಅದು ದೇವ ಇಲ್ಲದ ಜಡವನ್ನ ತಯಾರು ಮಾಡಲಿಲ್ಲ, ಇಲ್ಲದ ಜೀವರನ್ನು ತಯಾರು ಮಾಡಲಿಲ್ಲ. ಜೀವ ಜಡ ಮೊದಲಿಂದ ಇದ್ದಾರೆ, ಆ ಎರಡನ್ನೂ ಮಿಶ್ರ ಮಾಡಿ ಜೀವರಿಗೆ ಜಡದ ಸಂಪರ್ಕ ಕೊಟ್ಟು ಶರೀರ ಕೊಡುವುದೇ ವ್ಯಂಜನ. ಅಂದರೆ ನಮ್ಮನ್ನ ಹೊರಗೆ ತಂದವ, ಆದ್ದರಿಂದ ಬೀಜ ಅಂತ ಕರೀತಾ ಇದ್ದಾರೆ. ದಾಸರು ಕೇಳುತ್ತಾರೆ, ಹೇ ಸ್ವಾಮಿ ನನ್ನ ಕಾಯೋ, ನಾನೇ ಕಾಯ್ಬೇಕು, ನೀನೇ ಹುಟ್ಟಿಸಿದ್ದಲ್ಲ, ನೀನೇ ಕಾರಣ ನನ್ನ ಕರ್ಕೊಂಡು ಬಂದೀಯ. ಹೌದಾ, ನಾನೇನು ಕಾರಣ ಅಂತ ಹೇಳ್ತಾರೆ. ನೀನು ಹುಟ್ಟಿಸದಿದ್ದರೆ ನನ್ನಿಂದ ನಾನು ಬಂದೇನೆ ಹರಿಯೇ, ನನ್ನಿಂದ ನಾನು ತಾನಾಗಿ ಬರಲಿಕ್ಕೆ ಜೀವ ಸ್ವತಂತ್ರನೇ, ಬರ್ಲಿಕ್ಕಾಗಲ್ಲ, ಹುಟ್ಟಿಸಿದವ ನೀನು ಕಾಯೋ ಅಂತ ಕೇಳುತ್ತಾರೆ. ನಂತರ ಅವ್ಯಯಂ ಅದಕ್ಕೆ ಹೇಳ್ತಾ ಇದ್ದಾರೆ, ಅವಿಕಾರಿತ್ವ ಪ್ರದರ್ಶನಾಯ ಉತ್ತಮ್ ಅವ್ಯಯಂ. ಭಗವಂತ ಜಗತ್ತನ್ನ ಸೃಷ್ಟಿ ಮಾಡಿದ, ಹೇಗ್ ಮಾಡಿದ ಅಂದ್ರೆ ತಾನೇ ಜಗತ್ತಾಗಲಿಲ್ಲ, ಜಗತ್ತನ್ನ ತಯಾರು ಮಾಡಿದ, ತನ್ನಿಂದ ಬೇರಾದದ್ದು ಜಗತ್ತು. ಅದಕ್ಕೆ ಹೇಳ್ತಾರೆ ಇವ ಜಗತ್ತನ್ನು ತಯಾರು ಮಾಡುತ್ತಾನೆ, ತಯಾರು ಮಾಡೋದು ಜಗತ್ತನ್ನ ಹುಟ್ಟು ಕೊಡೋದು ಮಾಡುತ್ತಾನೆ, ಶರೀರ ಕೊಡುತ್ತಾನೆ, ಎಲ್ಲ ಮಾಡುತ್ತಾನೆ. ಆ ಜಗತ್ತನ್ನ ಸೃಷ್ಟಿ ಮಾಡುವುದು ಅಂದ್ರೆ ಏನು ಅಂತ ಮತ್ತು ಪ್ರಶ್ನೆ ಬರುತ್ತೆ. ಅವಾಗ ಹೇಳ್ತಾರೆ ಪದಾರ್ಥ ಒಂದಿದೆ, ಆ ಪದಾರ್ಥವನ್ನ ಇನ್ನೊಂದು ರೀತಿ ತಯಾರು ಆಗುತ್ತದೆ. ಹೇಳಬೇಕಾದ್ರೆ ಸಕ್ಕರೆ, ಸಕ್ಕರೆ ಪ್ಯಾಕೆಟ್ ಅಲ್ಲಿತ್ತು, ಲಾಡು ಮಾಡಬೇಕಾಗಿತ್ತು, ಪಾಕ ಮಾಡಿದ್ವಿ, ಸಕ್ಕರೆ ರೂಪಾಂತರಕ್ಕೆ ಬಂತು, ನೀರಾಗಿತ್ತು. ಹೌದಾನೆ? ಅವಾಗಂದ್ರು ಪದಾರ್ಥ ಸಕ್ಕರೆ, ಅದಕ್ಕೆ ವಿಕಾರ ಬಂತು, ವಿಕಾರ ಬಂತು. ಹಾಗೆ ಪ್ರಕೃತಿ ಹೇಗಿತ್ತೋ ಅದು ಬೇರೊಂದು ರೂಪ ತಾಳಿದರೆ ವಿಕಾರ ಅಂತಾರೆ. ಇಡೀ ಜಗತ್ತಿನಲ್ಲಿ ವಿಕಾರ ಆಗ್ತಾ ಇದೆ, ಶರೀರ ಇದಕ್ಕೂ ವಿಕಾರ ಬರ್ತಾ ಇದೆ. ಹಾಗಾದರೆ ಸಕ್ಕರೆಯಲ್ಲಿ ದೇವರ ರೂಪ ಇದೆ, ಸಕ್ಕರೆಯಾಗಿದ್ದಾಗ ಅದು ಪಾಕವಾದಾಗೂ ದೇವರ ರೂಪ ಇದೆ. ಮತ್ತೆ ಸಕ್ಕರೆಗೆ ವಿಕಾರ ಬಂದರೆ ಸಕ್ಕರೆ ಒಳಗಿರುವ ದೇವರ ರೂಪಕ್ಕೂ ವಿಕಾರ ಬರಬೇಕಲ್ಲ ಅಂದ್ರೆ ಆತ ಸಕ್ಕರೆಯಲ್ಲಿದ್ದುಕೊಂಡು ಸಕ್ಕರೆಗೆ ವಿಕಾರ ಬರುವಂತೆ ಮಾಡುತ್ತಾನೆ. ತಾನು ವಿಕಾರ, ತನಗೆ ವಿಕಾರವೇ ಇಲ್ಲ, ಅವನು ಚೇಂಜ್ ಆಗಲ್ಲ, ಎಲ್ಲ ಬದಲಾಗುವಂತೆ ಮಾಡುತ್ತಾನೆ. ಅದಕ್ಕೆ ದೇವರನ್ನ ವಿಶೇಷವಾಗಿ ಅವ್ಯಯ ಅಂದ್ರು, ಅವಿಕಾರಿ ಅಂದ್ರೆ ವಿಕಾರ ಇಲ್ಲದವ. ಭಗವಂತನನ್ನ ನಾವು ಅವ್ಯಯ ಅಂತ ಚಿಂತನೆ ಮಾಡಿದರೆ ಏನು ಫಲ ಅಂತ ಹೇಳ್ತಾರೆ. ಭಗವಂತ ತಾನು ಎಲ್ಲವನ್ನ ವಿಕಾರಗೊಳಿಸ್ತಾನೆ, ತಾನು ವಿಕಾರಗೊಳ್ಳಲ್ಲ. ಹಾಗೆ ಜ್ಞಾನಿಯಾದಂದ್ರೆ ನಾವು ಭಗವಂತನನ್ನು ಚಿಂತನೆ ಮಾಡ್ತಾ ಬಂದರೆ ಅವ್ಯಯ ಅವ್ಯಯ ವಿಕಾರ ರಹಿತ ಅಂತ ನಾವಿದ್ದಾಗ ನಮ್ಮ ಈ ಸಂಸಾರದಲ್ಲಿ ಎಷ್ಟೇ ವಿಕಾರಗಳು ಬಂದರೂ ಕೂಡ ನಮ್ಮ ಮನಸ್ಸು ವಿಕಾರವಾಗದಂತೆ ಸಂತೋಷವಾಗಿರುತ್ತೆ. ಅದು ಸುಖ ಆಗಲಿ ದುಃಖ ಆಗಲಿ ಏನೇ ಆಗಲಿ, ಅದು ಎಲ್ಲ ಕೂಡ ಶ್ರೀಹರಿ ಒಳ್ಳೆಯದಕ್ಕೆ ಕೊಟ್ಟಿದ್ದಾನೆ ಎಂಬ ಎಚ್ಚರ ಇದ್ದವನಿಗೆ ಸುಖ ಆಗ್ತಾನೇ ಇರುತ್ತೆ. ಆದ ಕಾರಣ ಭಗವಂತನನ್ನ ಅವ್ಯಯ ಅಂತ ಚಿಂತನೆ ಮಾಡಬೇಕು. ಇದನ್ನು ಹೇಳುತ್ತಾರೆ, ತಪಾಮ್ಯಹಮಹಂ ವರ್ಷಂ ನಿಗೃಹ್ಣಾಮಿ ಉತ್ಸೃಜಾಮಿ ಚ ಅಮೃತಂ ಚೈವ ಮೃತ್ಯುಶ್ಚ ಸದತಚ್ಚಾಹಂ ಅರ್ಜುನ. ಹೇಳುತ್ತಾರೆ, ತಪಾಮ್ಯಹಂ, ನಾನೇ ಸೂರ್ಯನೊಳಗಿದ್ದುಕೊಂಡು ಅಹಂ ತಪಾಮಿ, ಇಡೀ ಜಗತ್ತಿಗೆ ಬಿಸಿಯನ್ನು ಕೊಡುತ್ತೇನಯ್ಯ. ನೋಡಿ, ಚಳಿ ಒದ್ದಾಡ್ತಾ ಇರ್ತೇವೆ, ಸೂರ್ಯ ಬಂದ್ರೆ ಸಾಕು ಅಂತ ಕಾಯ್ತಾ ಇರ್ತೇವೆ, ಆ ತಾಪ ನನ್ನಿಂದ ಬರ್ತಾ ಇದೆ. ಅಹಂ ವರ್ಷಂ ನಿಗೃಹ್ಣಾಮಿ ಹೇಳ್ತಾ ಇದ್ದಾರೆ, ಮೇಘದಲ್ಲಿದ್ದುಕೊಂಡು ನಾನು ಉತ್ಸುಜಾಮಿ ನಿಗೃಹ್ಣಾಮಿ ಚ ವರ್ಷಂ, ಮಳೆಯನ್ನ ಬಿಡ್ತೇನೆ ಹಾಗೆ ನಿಲ್ಲಿಸ್ತೇನೆ. ಎರಡು ಮಾಡುವುದು ನಾನೇ, ಇದು ಗೊತ್ತು ನಮಗೆ. ದೇವರೇ ಮಳೆ ಕೊಡೋದು, ದೇವರೇ ಮಳೆ ನಿಲ್ಲಿಸೋದು. ಮಳೆ ಬೀಳುವಾಗ ನೆನಪಾಗಲ್ಲ, ಮಳೆ ನಿಂತಾಗ ನೆನಪಾಗಲ್ಲ. ಮಳೆ ಬೀಳುವಾಗ ಸ್ವಾಮಿಯೇ ಕೊಡ್ತಾ ಇದ್ದಾನೆ, ಮೇಘದಲ್ಲಿದ್ದುಕೊಂಡು ಮೇಘದ ಆಕಾರದಲ್ಲಿ ದೇವರೇ ಕೊಡ್ತಾ ಇದ್ದಾನೆ ಎಂಬುದು ಮಳೆ ನೋಡ್ತಾ ಇದ್ರೂ ನೆನಪಾಗಲ್ಲ. ಮಳೆ ನಿಂತ ಕೂಡಲೇ ನೀರು ಸರಸರನೆ ಬೀಳ್ತಾ ಇರಬೇಕು, ನಾನ್ ಸ್ಟಾಪ್ ಆಗಿ. ಹೇಗೆ ನಿಂತಿತು? ನಳ್ಳಿ ತಿರುಗಿಸಿದಂತೆ ಎಲ್ಲ ನಿಂತೋಗುತ್ತೆ, ಎಲ್ಲ ಕಾನ್ಸ್ಟೆಂಟ್ ಆಗಿ. ಅದು ನೋಡಿ, ಇಲ್ಲಿ ಮಳೆ ಬೀಳ್ತಾ ಇರುತ್ತೆ, ಇಲ್ಲಿ ಬೀಳ್ತಾ ಇದೆ ಅಂತ ಆಚೆ ಎಲ್ಲಿಗೆ ಹೋದ್ರೆ ಅಲ್ಲಿ ಒಂದು ತೊಟ್ಟು ನೀಳು ಬಿದ್ದಿರಲ್ಲ. ಅಂದ್ರೆ ಒಂದು ಕಡೆ ನಳ್ಳೆ ತಿರುಗಿಸಿ ಇನ್ನೊಂದು ಕಡೆ ತಿರುಗಿಸುವಂತೆ ಮಾಡಿದ್ರೆ ಹೇಗಾಗುತ್ತೋ ಆ ತರ ಎಲ್ಲ ಕಂಟ್ರೋಲ್ ಮಾಡುತ್ತಾನೆ. ಹೇಗೆ? ಇವನೇ ಮಾಡಿದ. ಹೌದು, ಗೊತ್ತು. ಅದು ಯಾವಾಗ ನೆನಪಾಗಬೇಕು? ಆಯಾ ಕಾಲದಲ್ಲಿ ಮೇಘವನ್ನು ನೋಡಿ ಅಲ್ಲಿಂದ ನೀರು ಬಿದ್ದಾಗ ಸ್ವಾಮಿ ಕೊಡತಾ ಇದ್ದಾನೆ, ನಿಂತಿತ ಅವನು ನಿಲ್ಲಿಸಿದ. ಅದಕ್ಕೆ ವಿಜಯದಾಸರು ಹೇಳುತ್ತಾರೆ, ಎಲ್ಲಿ ಭಯಗಳು ಹರಿಯ ಬಲ್ಲ ಭಕ್ತರಿಗೆ, ಮಳೆ ಸುರಿತಾ ಇದೆ ಭೀಕರವಾಗಿ ಅವರಿಗೆ, ಜನಕ್ಕೆ ಸಾಧನೆ ಆಗುವುದು ತೊಂದರೆ ಆಗುವುದಾದರೆ ಭಕ್ತರು ಕೇಳಿಕೊಳ್ತಾರಂತೆ, ಭರದಿಂದ ಸುರಿಯುವ ಮಳೆ ನಿಲ್ಲೆ ನಾನು ನಿಲ್ಲುವುದು. ಜ್ಞಾನಿಗಳು ಹಾಗೆ ಮಾಡ್ತಾರಂತೆ. ಯಾವಾಗ? ತಮಗೋಸ್ಕರ ಅಲ್ಲ, ತಮಗೆ ತೊಂದರೆ ಆದರೂ ಮಳೆಯಲ್ಲಿ ತೊಯ್ತಾನೇ ಹೋಗ್ತಾರೆ. ಇನ್ನೊಬ್ಬರಿಗೆ ತೊಂದರೆ ಆಗ್ತಾ ಇದ್ರೆ, ಪ್ರಾಣಾಂತಕ ಸ್ಥಿತಿ ಆಗಿದ್ರೆ ಸ್ವಾಮಿ ನಿಲ್ಲಿಸೋ ಅಂತ ಕೇಳಿಕೊಳ್ಳುತ್ತಾರೆ. ಹಾಗೆ ಮಳೆ ಬರಲಿ ಅಂತ ಕೇಳುತ್ತಾರೆ. ಇವ್ರು ಕೇಳಿದಾಗ ನಿಲ್ಲಿಸೋದು, ಆದ ಮೇಲೆ ಬೇಕು ಅಂದ್ರೆ ಕೊಡೋದು ಅಂದ್ರೆ, ಒಬ್ಬ ಇದ್ರೆ ತಾನೇ ಅವನಾನೆ. ಅಹಂ ತಪಾಮಿ, ಅಹಂ ವರ್ಷಂ ಉತ್ಸೃಜಾಮಿ ನಿಗೃಹ್ಣಾಮಿ ಚ, ಇನ್ನು ಹೇಳುತ್ತಾರೆ, ಅಮೃತಂ ಚೈವ ಮೃತ್ಯುಶ್ಚ ಸದಸಚ್ಚಾಹಂ ಅರ್ಜುನ. ಹೇಳ್ತಾ ಇದ್ದಾರೆ, ಅಮೃತ ಅಂತ ಹೇಳ್ತಾರೆ ದೇವರನ್ನ. ದೇವರನ್ನ ಅಮೃತ ಅಂತ ಯಾಕೆ ಕರೆದರು ಅಂದ್ರೆ, ಅವನಿಗೆ ಸಾವಿಲ್ಲ ಅದಕ್ಕೆ ಅಮೃತ, ಮೃತಿ ಇಲ್ಲದವ. ಅಷ್ಟೇ ಅಲ್ಲ, ರಾಘವೇಂದ್ರ ಸ್ವಾಮಿ ಹೇಳ್ತಾರೆ, ಅಹಂ ಇಂದ್ರಿಯೇಷು ಸ್ಥಿತ್ವ ತೇಷಾಂ ದೇಹಧಾರಣೇನ ಮೃತಿಂ ಪರಿಹರ ಪ್ರೀತಿ ಹೇತೋ ಅಮೃತಂ ಅಹಂ. ನಾನು ಇಂದ್ರಿಯಗಳಲ್ಲಿ ಇದ್ದುಕೊಂಡು ಈ ದೇಹವನ್ನ ಧಾರಣೆ ಮಾಡ್ತಾ ಸಾವನ್ನ ತಪ್ಪಿಸ್ತೇನೆ. ಅರ್ಥ ಆಗಿಲ್ಲ ನಮಗೆ ಅಂತ ಹೇಳ್ತಾ ಇದ್ದಾರೆ. ನಮ್ಮ ಇಂದ್ರಿಯಗಳಲ್ಲಿ ದೇಹದಲ್ಲಿ ದೇವರಿದ್ದುಕೊಂಡು ಈ ದೇಹಕ್ಕೆ ನಿತ್ಯ ಸಾವು ಬರ್ತಾನೇ ಇರುತ್ತೆ. ಸಾವು ಬರುವುದು ಅಂದ್ರೆ ಎಲ್ಲ ಕಣಗಳು ಒಳಗಿರುವ ಶರೀರದ ಕಣಗಳು ಸತ್ತು ಹೋಗ್ತಾನೇ ಇರುತ್ತೆ. ಆ ಎಲ್ಲಾ ಕಣಗಳು ನಾಶ ಆಗುವಾಗ ದೇವ ನಿಮಗೆ ಶರೀರ ಕೊಟ್ಟಿದ್ದೇನೆ, ಕಣಗಳಿಂದ ಶರೀರ ಆಯಿತು, ಆ ಕಣಗಳು ಹೋದ್ರೆ ನನ್ ಜವಾಬ್ದಾರಿ ಇಲ್ಲ ಅಂದ್ರೆ ಸತ್ತೇ ಹೋಗ್ತೀವಿ. ಎಲ್ಲಾ ಕಣಗಳು ಸೆಲ್ಸ್ ಎಲ್ಲ ಹಾಳಾಗಿ ಹೋದ್ರೆ ಸೆಲ್ಸ್ ಹೋಗ್ತಾ ಇರುತ್ತೆ, ಹೊಸಾವು ಬರ್ತಾ ಇರುತ್ತೆ. ಅಂದ್ರೆ ಅದು ಮಾಡೋದು ಯಾರು? ನಾನೇ. ದೇಹ ಧಾರಣೆ ಮಾಡಿದವ ನಾನೇ. ಅದಕ್ಕೆ ಇಂದ್ರಿಯಗಳಲ್ಲಿ ಶರೀರದಲ್ಲಿ ಇದ್ದುಕೊಂಡು ನಾನೇ ವಿಶೇಷವಾಗಿ ಎಲ್ಲರಿಗೂ ಸಾವನ್ನು ತಪ್ಪಿಸ್ತೇನೆ, ಹಾಗೆ ಅಪಮೃತ್ಯುವನ್ನ ಪರಿಹಾರ ಮಾಡುತ್ತೇನೆ. ಹಾಗೆ ಹೇಳುತ್ತಾರೆ, ಇಂದ್ರಿಯಗಳಲ್ಲಿ ಇದ್ದುಕೊಂಡು ಆ ಇಂದ್ರಿಯಗಳು ನನ್ನಲ್ಲೇ ಬರುವಂತೆ ಮಾಡಿ ಒಂದು ಸಾವು ಯಾವುದು? ಶರೀರಕ್ಕೆ ಸಾವು ಬರದಂತೆ ಮಾಡುತ್ತೇನೆ. ಇನ್ನೊಂದು ಸಾವು ಯಾವುದಯ್ಯ ಅಂದರೆ ನನ್ನನ್ನು ಮರೆತಿರೋದೇ ದೊಡ್ಡ ಸಾವು, ಆ ಸಾವನ್ನು ನಾನು ತಪ್ಪಿಸ್ತೇನಯ್ಯ. ಆದ್ದರಿಂದ ನನ್ನ ಅಮೃತ ಅಂದ್ರು. ದೇವರನ್ನ ಅಮೃತ ಅಂತ ಚಿಂತನೆ ಮಾಡಿದರೆ ನಮಗೆ ಬರುವ ಅಪಮೃತ್ಯು ದೇಹದ ರೋಗಗಳು ಎಲ್ಲ ಹೋಗುತ್ತೆ. ಹಾಗೆ ದೇವರ ಮರವೆಂಬ ದೊಡ್ಡ ಮೃತ್ಯು ಅದು ನಾಶ ಆಗುತ್ತೆ. ಅದಕ್ಕೆ ಭಗವಂತನನ್ನ ಅಮೃತ ಅಂತ ಕರೆದರು. ಇನ್ನು ಮೃತ್ಯಶ್ಚ ಅದಕ್ಕೆ ಹೇಳ್ತಾ ಇದ್ದಾರೆ, ಪ್ರಳಯ ಕಾಲ ಅನ್ಯ ಕಾಲೇ ಅಂಧತ್ವಾತ್ ಮೃತ್ಯುರಹಂ. ಪ್ರಳಯ ಕಾಲ ಆದರೆ ಮಿಕ್ಕ ಕಾಲದಲ್ಲಿ ಎಲ್ಲರಿಗೂ ಅವರವರಿಗೆ ತೊಂದರೆ ಆಗತಕ್ಕಂತಹ ಶರೀರಗಳಿಂದ ನಾನು ತಪ್ಪಿಸಿ ಅವರಿಗೆ ಒಳ್ಳೆಯದು ಮಾಡುತ್ತೇನಾದ್ದರಿಂದ ನನ್ನ ಮೃತ್ಯು ಅಂತ ಕರೆದರು. ಹಾಗೆ ಅಮೃತ ಅಂತ ಕರೆದರು. ಅಷ್ಟೇ ಅಲ್ಲ, ಇಲ್ಲಿ ಹೇಳ್ತಾ ಇದ್ದಾರೆ, ಸತ್ ಅಸತ್ಯ ಅಹಮೇವ ಅರ್ಜುನ. ಇಲ್ಲಿ ಸ್ವಲ್ಪ ಎಡವ ಪ್ರಸಂಗ. ಸತು ಅಸತ್ತು ಅಂದಾಗ ಸತು ಅಂದ್ರೆ ಇರೋದು, ಅಸತ್ತು ಅಂದ್ರೆ ಸುಳ್ಳಾಗು ಇಲ್ಲದ್ದು. ಅವಾಗ ದೇವ ಅಂದ, ನಾ ಇರೋದು ನಾನೇ ಇಲ್ಲದ್ದು ನಾನೇ. ಅಯ್ಯೋ ರಾಮ, ಇದೇನಿದು? ಒಂದು ವಸ್ತು ಒಂದ ಇರಬೇಕು ಒಂದ ಇಲ್ಲದ್ದಾಗಿರಬೇಕು. ಇರೋದು ಹೌದು ಇಲ್ಲದ್ದು ಹೌದು ಅಂದ್ರೆ ಅದೇ ಇದ್ರೆ ಇರುತ್ತೆ. ಇರೋದು ಆಗಿದ್ರೆ ಇಲ್ಲ ಅಂದ್ರೆ ಎರಡೂ ಒಂದು ವಸ್ತುವಿನಲ್ಲಿ ಏಕಕಾಲದಲ್ಲಿ ಕೊಡ್ಲಿಕ್ಕಾಗುತ್ತ? ಇರೋದು ಇಲ್ಲದಿರೋದು ಅದೇ ಆಚಾರ ಕೇಳುತ್ತಾರೆ. ಇರೋದು ಇಲ್ಲದಿರುವುದು ಒಂದು ಕಡೆ ಕೂಡಲ್ಲ, ಅದರಿಂದ ಒಂದ ಇರಬೇಕು ಒಂದ ಇಲ್ಲದಿರಬೇಕು. ಇರೋದು ಇಲ್ಲದ ಸತ್ತು ಅಸತ್ತು ಅದಕ್ಕಿಂತ ಬೇರೆ, ಒಂದ ಸತ್ತಾಗಿರಬೇಕು ಒಂದ ಅಸತ್ತಾಗಿರಬೇಕು. ಒಂದು ಕೃಷ್ಣ ಅಂತಾನೆ, ನಾನು ಸತ್ತು ನಾನೇ ಅಸತ್ತು ನಾನೇ. ಅರ್ಥ ಇದ್ದವನು ನಾನು ಇರ್ತೇನೆ ಇಲ್ಲ ಅಂದರು. ಅರ್ಥ ಅವ್ರು ಹೇಳ್ತಾರೆ, ಸತ್ತು ಅಸತ್ತು ಶಬ್ದಗಳಿಗೆ ಬೇರೆ ಅರ್ಥ ಇದೆ. ಏನದು ಅಂದ್ರೆ, ಇಡೀ ಜಗತ್ತು ಬರಲಿಕ್ಕೆ ಕಾರಣವಾದ ಪ್ರಕೃತಿ ಯಾವುದು ಅಂದ್ರೆ ಸೂಕ್ಷ್ಮ ಪ್ರಕೃತಿ. ಅದರಿಂದ ಮಹತ್ತತ್ವ ಬಂತು, ಆ ಮಹತ್ತತ್ವದಿಂದ ಅಹಂಕಾರ ತತ್ವ ಬಂತು. ಇಲ್ಲಿ ಹೇಳುತ್ತಾರೆ, ಯಾವುದಾದರೆ ಹುಟ್ಟು ಕೊಟ್ಟಿದೆಯೋ ಅದನ್ನು ಕಾರಣ ಅಂತ ಕರೀತಾರೆ, ಯಾವುದಕ್ಕೆ ಹುಟ್ಟು ಬಂದಿದೆಯೋ ಅದನ್ನ ಕಾರ್ಯ ಅಂತ ಕರೀತಾರೆ. ಆ ಕಾರ್ಯ ಕಾರಣಗಳನ್ನೇ ಇನ್ನೊಂದು ಮಾತಲ್ಲಿ ಕರೀತಾರೆ. ಯಾವುದು ಹುಟ್ಟು ಕೊಡುತ್ತೋ ಅದನ್ನು ಸತ್ ಅಂತ ಕರೀತಾರೆ, ಯಾವುದು ಹುಟ್ಟು ಪಡೆಯುತ್ತೋ ಅದರನ್ನ ಅಸತ್ ಅಂತ ಹೇಳ್ತಾರೆ. ಸರಿಯಪ್ಪ, ನಿನಗೆ ಹುಟ್ಟು ಇಲ್ಲ, ಹುಟ್ಟು ಇಲ್ಲ, ವಿಕಾರದಿಂದ ಹುಟ್ಟು ಕೊಡುವ ನೀನಲ್ಲ, ಅವ್ಯಕ್ತತ್ವ ನೀನಲ್ಲ, ಅದರಿಂದ ಮಹತ್ತತ್ವ ಬಂತು, ಅವ್ಯಕ್ತತ್ವದ ವಿಕಾರವೇ ಮಹತ್ತತ್ವ. ಅವಾಗಂದ, ಸತ್ತು ನಾನೇ ಅಸತ್ತು ನಾನೇ ಅಂದ್ರೆ ಸತ್ ಕಾರಣ. ಒಂದು ಪದಾರ್ಥ ಇನ್ನೊಂದು ಪದಾರ್ಥಕ್ಕೆ ಹುಟ್ಟು ಕೊಡಬೇಕಾದರೆ ಸತ್ ಆಗಬೇಕಾದರೆ ಅದರೊಳಗೆ ನಾನು ಸತ್ ಅಂತ ಕರೆಸಿಕೊಂಡಿದ್ರೆ ಅದಕ್ಕೆ ಇನ್ನೊಂದಕ್ಕೆ ಹುಟ್ಟು ಕೊಡುವ ತಾಕತ್ತು ಬರುತ್ತೆ. ಒಂದು ಒಂದರಿಂದ ಹುಟ್ಟಿ ಬರಬೇಕಾದರೆ ಹುಟ್ಟಿ ಬಂದದ್ದನ್ನ ಅಸತ್ತು ಅಂತ ಕರೆದರು. ಒಂದು ಒಂದರಿಂದ ಹುಟ್ಟಿ ಬರಬೇಕಾದರೆ ಅದು ಅಸತ್ತು ಆಗಬೇಕಾದರೆ ಅದರೊಳಗೆ ಅಸತ್ತು ಅಂತ ಕರೆಸಿಕೊಂಡು ನಾನೇ ಇದ್ದೇನೆ. ಆದ್ದರಿಂದ ಕಾರಣವಾದದ್ದು ಸತ್ತಾದರೆ ಅದು ಇರಲಿಕ್ಕೆ ಕಾರಣ ನಾನೇ, ಅದಕ್ಕೆ ನಾನೇ ಸತ್ತು ಅಂದ್ರೆ ನನ್ನ ಅಧೀನ ಸತ್ತು. ಹಾಗೆ ಅಸತ್ತಾದ ವಸ್ತು ಅಂದ್ರೆ ಯಾವುದಾದ್ರೆ ಹುಟ್ಟಿ ಬರುತ್ತೋ ಅದು ನನ್ನ ಅಧೀನ, ಆದ್ದರಿಂದ ನನ್ನನ್ನು ಅಸತ್ತು ಅಂತ ಕರೀತಾರೆ. ಅಲ್ಲಯ್ಯ, ಸತ್ತು ನಿನ್ನ ಅಧೀನ ಆದರೆ ನಿನ್ನನ್ನು ಸತ್ತು ಅಂತ ಕರೀತಾರ? ನಮ್ಮನೆಯಲ್ಲಿ ಹಣ್ಣುಗಳು, ಟಿವಿ, ಫ್ರಿಜ್ಜು ಎಲ್ಲ ಇದೆ, ಅವೆಲ್ಲ ನಮ್ಮ ಅಧೀನ. ನಮ್ಮನ್ನು ಯಾರಾದ್ರೂ ಟಿವಿ ಫ್ರಿಜ್ಜು ಅಂತ ಕರೀತಾರ? ಅವ್ರು ಕರೆಯಲ್ಲ. ಮತ್ತೆ ಹೇಗೆ? ಅವಾಗಂದ್ರು ಹಾಲಿನವ ಬರ್ತಾನೆ, ಹಾಲಿನವರನ್ನ ತರಕಾರಿಯವರನ್ನ ಏನಂತ ಕರಿತೀರಾ? ತರಕಾರಿ ಅಂತ ಕರಿತೀರ, ಅವನ ಹೆಸರಿಟ್ಟು ಕರಿತೀರ? ಹೆಸರು ನಮಗೆ ಗೊತ್ತಾ ಇರಲ್ಲ, ಅವನು ಫೀಲ್ ಆಗಲ್ಲ. ಏನ್ರಿ ನನಗೆ ಬೇರೆ ಅಪ್ಪ ಅಮ್ಮ ಹೆಸರಿಟ್ಟಾಗ ತರಕಾರಿ ಅಂತ ಕರಿತೀರಾ ಅಂದ್ರೆ ಅವನು ಆಗಲ್ಲ. ಯಾಕೆ? ತರಕಾರಿ ಅವನ ಅಧೀನ, ಆದ್ದರಿಂದ ಅವನು ತರಕಾರಿ ಅಂತ ಕರೆದದ್ದು. ಹಾಗೆ ದೇವರನ್ನ ಏನು ಅವನ ಅಧೀನವೋ ಆ ಹೆಸರಿಂದ ಅವನನ್ನ ಕರೆದದ್ದು. ಅದಕ್ಕೆ ಸತ್ ಅಸತ್ಯ ಅಹಮರ್ಜುನ ಈ ರೀತಿಯಲ್ಲಿ ಇದು ಹೇಳ್ತಾ ಇದ್ದಾರೆ. ಸತು ಅಂದ್ರೆ ಇಲ್ಲಿ ಹೇಳ್ತಾರೆ ಸಾಧು ಗುಣಪೂರ್ಣತ್ವಾತು ಸದಿತ್ಯುಕ್ತೋ ಅಹಂ. ಸಾಧು ಗುಣಪೂರ್ಣ ಪುರುಷಾಂತರರಾಹಿತ್ಯಾತ್ ಅಸದಿತ್ಯೋ ಅಸದಿತಿ ಯುಕ್ತೋಹಂ ಹೇಳ್ತಾರೆ. ಸತ್ ಅಂದ್ರೆ ಏನದು ಅಂದ್ರೆ ಒಳ್ಳೆ ಗುಣಪೂರ್ಣನಾಗಿ, ಎಲ್ಲ ಒಳ್ಳೆ ಗುಣಗಳು ನನ್ನಲ್ಲಿವೆ, ಆನಂದ ನನ್ನಲ್ಲಿದೆ, ಜ್ಞಾನ ಇದೆ, ಒಂದೇ ಕಡೆ ಎಲ್ಲ ರೀತಿಯಾದ ಜ್ಞಾನ ಆನಂದ ಇದ್ದರೆ ಆದ್ದರಿಂದ ನನ್ನನ್ನು ಸತ್ತು ಅಂತ ಕರೆದರು. ನೀನೊಬ್ನೇನ? ಬೇಕಾದ ಜನ ಇದ್ದಾರಲ್ಲ, ಅವರನ್ನ ಸತ್ತು ಅಂತ ಕರೆಯೋಣ ಅಂದ್ರೆ ನನ್ನಂತೆ ಸತ್ತು ಅಂತ ಕರೆಸಿಕೊಳ್ಳಿಕ್ಕೆ ಯೋಗ್ಯರಾದವರು ಯಾರೂ ಇಲ್ಲ. ಅಂಥವರು ಯಾರೂ ಇಲ್ಲದ್ದರಿಂದ ಅಂದ್ರೆ ನನಗೆ ಸಮಾನರಾದ ಸತ್ತುಗಳು ಯಾರೂ ಇಲ್ಲ, ಅದಕ್ಕೆ ನನ್ನ ಅಸತ್ತು ಅಂತ ಕರೆದರು. ಎರಡು ರೀತಿ ವ್ಯಾಖ್ಯಾನ ಕೊಡ್ತಾರೆ ರಾಘವೇಂದ್ರ ಸ್ವಾಮಿಗಳು. ಹಾಗಾದರೆ ಇವ ಅದಕ್ಕೆ ನಾವು ನೀವು ದ್ವೈತಿಗಳ ಅದ್ವೈತಿಗಳ ಅಂತ ಕೇಳ್ತಾರೆ. ನಾವು ದ್ವೈತಿಗಳು ಹೌದಾ? ಅದ್ವೈತಿಗಳು ಹೌದು. ಹೌದಾ? ನೀವು ಅದ್ವೈತಿಗಳು ಹೇಗೆ ಆಗಿದ್ದೀರಿ ಅಂದ್ರೆ ದೇವರಲ್ಲಿ ಎರಡಿಲ್ಲ ಒಂದೇ ಅದ್ವೈತ ಅಂತ ನಾವು ಒಪ್ತೇವೆ. ದೇವರಲ್ಲಿ ದ್ವೈತವನ್ನ ಒಪ್ಪುವವರು ನಾವಲ್ಲ. ಅದಕ್ಕೆ ಹೇಳಿದ್ರು ಸತ್ ಅಸತ್ ಅಂದ್ರೆ ಇವನೊಬ್ಬನೇ ಗುಣಪೂರ್ಣ, ಇವನಂತ ಗುಣಪೂರ್ಣ ಇನ್ನೊಬ್ಬರಿದ್ದಾರೆ ಅಂತ ಒಪ್ಪುವವರು ನಾವಲ್ಲ, ಅದಕ್ಕೆ ನಾವು ಅದ್ವೈತಿಗಳು ಅಂದ್ರು. ಹಾಗೆ ದೇವ ಸತ್ ಹೌದು, ಅವನಂತ ಸತ್ ಇನ್ನೊಂದು ಇಲ್ಲದ್ದರಿಂದ ದೇವರನ್ನ ಅಸತ್ತು ಅಂತಲೂ ಕರೆದರು. ಈ ರೀತಿಯಲ್ಲಿ ಭಗವಂತನ ಒಂದೊಂದು ಗುಣ, ಅಪರೂಪದ ಗುಣ, ನಮ್ಮಲ್ಲಿ ವಿಶೇಷವಾಗಿರತಕ್ಕಂಥ ಸಾಧನೆಯನ್ನ ಮಾಡಿಸುವ ಭಗವದ್ ರೂಪಗಳ ಪರಿಚಯವನ್ನ ಕೃಷ್ಣ ಮಾಡಿಕೊಡ್ತಾ ಇದ್ದಾನೆಂಬಲ್ಲಿಗೆ ಶ್ರೀಕೃಷ್ಣಾರ್ಪಣಂ ಅಸ್ತು.